ஹரி ஓம் ஸ்ரீ குருப்போ நமஹ. அப்ரஹ்மம் மங்கரயிதம் மதுரம் வம்சுல ஆனந்தித்மயம் பதயதாப்ய அப்ரஹம். ஹரி ஓம் ஸ்ரீ குருப்போ நமஹ. ஸோ ஹரிகதாமதசார நாவು ಆರೋಹಣ ತಾರತಮ್ಯ ಸಂಧಿ ನೋಡ್ತಾ ಬಂದಿದ್ದೀವಿ. ಅಲ್ಲಿ ಸ್ವಲ್ಪ ಆರೋಹಣ ತಾರತಮ್ಯ ಕೆಳಗಿಂದ ಮೇಲಕ್ಕೆ ಹೋಗ್ತಾ ಬರ್ತಾ ಇದ್ದಾರೆ ಹೇಳುವಾಗ ಸ್ವಲ್ಪ ಕಡೆ ಕೆಲವು ಕಡೆ ಕೆಲವು ಕ್ಯಾಟಗರೀಸು ಅವು ಸ್ಪಷ್ಟವಾಗಿ ನಮಗೆ ಕಾಣಿಸ್ದೇ ಇರಬಹುದು. ಸೊ ಅದನ್ನು ಜಸ್ಟ್ ಒಂದು ಸಾರಿ ರೀಕ್ಯಾಪ್ ಮಾಡಿಬಿಟ್ರೆ, ಇಷ್ಟೊಳಗೆ ಹೇಳಿದ್ದು ನಾವು ಧರಣಿ ಪರ ನೋಡೋದಕ್ಕೆ ಅಲ್ಲಿಂದ ನಾವು ಮಾಡ್ತಾ ಬಂದಿದ್ವಿ, ಅದ್ರ ಬ್ರೀಫ್ ಆಗಿ ರೀಕ್ಯಾಪ್ ಮಾಡಿಬಿಟ್ಟೋಣ. ಸೊ ಧರಣಿ ಪರ ನೋಡಲ್ ಕಿನರಗಂಧರ್ವ ಉತ್ತಮ ದೇವ ಗಂಧರ್ವ ಗಣೋತ್ತಮ ಇವರಿಗಿಂದ ಶತೋ ನಜತ ಕೋಟಿ ಪರಮರ್ಷಿಗಳು ಅಪ್ಸರ ಸ್ತ್ರೀಯರು ಸಮಾನರು ಇವರಿಗಿಂತಲಿ ಚಿರ ಪಿತೃಗಳು ತಮ ರುಚಿರ ನಾಮಕ ಪಿತೃಗಳಿಂದ ಅಂತೇಳಿ ಇಲ್ಲಿ ನಮ್ಗೆ ಕೆಳಗಿಂದೆಲ್ಲ ಬಂದ ಮೇಲೆ ಇಲ್ಲಿ ಧರಣಿಪರು ರಾಜರು ಚಕ್ರವರ್ತಿಗಳ ಕ್ಯಾಟಗರಿ, ಅಲ್ಲಿ ಆ ಚಕ್ರವರ್ತಿಗಳ ಕ್ಯಾಟಗರಿಗಿಂತಲೂ ನರಗಂಧರ್ವರು ಮಾನುಷ ಗಂಧರ್ವರು ಉತ್ತಮರು ಅಂತ ಹೇಳಿದ್ದಾರೆ, ಅವರಿಗಿಂತಲೂ ದೇವಗಂಧರ್ವರು ಉತ್ತಮರು. ಸೊ ದಿಸ್ ಈಸ್ ದ ಪಾಯಿಂಟ್ ಎಲ್ಲಿ ನಮಗೆ ನಿರಂಶರು ಅಂದ್ರೆ ಒಂದು ಕಾಲದಲ್ಲಿ ಒಂದೇ ದೇಹವನ್ನು ಧಾರಣೆ ಮಾಡುವವರು ನಿರಂಶರು, ಮಲ್ಟಿಪಲ್ ದೇಹ ಧಾರಣೆ ಮಾಡುವ ಸಾಮರ್ಥ್ಯವುಳ್ಳವರು ಸಾಂಶರಾಗ್ತಾರೆ, ನರಗಂಧರ್ವರು ನಿರಂಶರು, ದೇವಗಂಧರ್ವರು ಸಾಂಶರು. ಸೊ ಈ ಡಿವಿಷನ್ ಇಲ್ಲಿ ಬರುತ್ತೆ. ಸೊ ಈ ನರಗಂಧರ್ವರು ರಾಜರಿಗಿಂತ ನರಗಂಧರ್ವರು ಉತ್ತಮರು, ಅವರಿಗಿಂತಲೂ ದೇವಗಂಧರ್ವರು ಉತ್ತಮರಾಗಿದ್ದಾರೆ, ಅವರಿಗಿಂತಲೂ ಕೂಡ ನೂರು ಕಡಿಮೆ ನೂರು ಕೋಟಿ ಸಂಖ್ಯೆ ಮುನಿಶ್ರೇಷ್ಠರು. ಸೊ ಅಲ್ಲಿ ಹೇಳಿ ದೇವಗಂಧರ್ವ ಗಣೋತ್ತಮ ಇವರಿಗಿಂತ ಶತೋನ ಶತಕೋಟಿ, 100 less than 100 crore ಇಷ್ಟು ಜನ ಇರುವಂತಹ ಮುನಿಶ್ರೇಷ್ಠರು ಯಾರಿದ್ದಾರೆ ಅವರೆಲ್ಲರೂ ಉತ್ತಮರಾಗಿದ್ದಾರೆ ಅವರಿಗಿಂತಲೂ. ಸೊ ಅವರಿಗಿಂತಲೂ ಅಪ್ಸರ ಸ್ತ್ರೀಯರು ಇವರಿಗೆ ಸಮಾನರ ಅಂದ್ರೆ ಈ ಶತ ಊನ ಶತಕೋಟಿ ಋಷಿಗಳು ಎಷ್ಟಿದ್ದಾರೆ ಪರಮ ಋಷಿಗಳು, ಅಪ್ಸರ ಸ್ತ್ರೀಯರು ಸಮಾನರು, ಅದೇ ಕ್ಯಾಟಗರಿ, ಈ ಋಷಿಗಳು ಉತ್ತಮ ಋಷಿಗಳ ಕ್ಯಾಟಗರಿನಲ್ಲೇ ಬರುವಂತಹವ್ರು ಅಪ್ಸರ ಸ್ತ್ರೀಗಳು. ಸೊ ಇವರಿಗಿಂತ ಉತ್ತಮರಾದ ಋಷಿಗಳು ಅದರ ಮುಂಚೆ ಬರ್ತಾರೆ, ಇದನ್ನು ಮಿಕ್ಕ ಋಷಿಗಳನ್ನು ಇಲ್ಲಿ ಹೇಳಿದ್ದಾರೆ. ಸೊ ಅದಾದ ಮೇಲೆ ಇವರಿಗಿಂತಲೂ ಈ ಕ್ಯಾಟಗರಿಗಿಂತಲೂ ಚಿರಪಿತೃಗಳು ಉತ್ತಮರು, ಚಿರಪಿತೃಗಳು ಅನ್ನುವರು ಉತ್ತಮರಾಗಿದ್ದಾರೆ. ಆ ಚಿರನಾಮಕ ಪಿತೃಗಳಿಂದ ಚಿರಪಿತೃಗಳಿಗಿಂತಲೂ 2580 ಋಷಿಗಳು ಉತ್ತಮರು, ಅಂದ್ರೆ ಆ 100 ಕಮ್ಮಿ ಮಾಡಿದ್ದಾರಲ್ವಾ ಆ 100 crore ಆ 100 ಮಂದಿಯಲ್ಲಿ 2 5 ಅಂದ್ರೆ 10, 80 ಅಂದ್ರೆ ಟೋಟಲಿ 90 ಋಷಿಗಳು ತುಂಬುರು ಶತ ತುಂಬುರುಮದಂತಹ 100 ಮಂದಿ ಗಂಧರ್ವರು, ಊರ್ವಶಿ ಅಪ್ಸರಸ್ತ್ರೀಯರು, ಊರ್ವಶಿ ಮುಂತಾದಂತಹ ಅಪ್ಸರಸ್ತ್ರೀಯರು, ಅದಾದ ಮೇಲೆ ಶತ ಅದಾನದರು, 100 ಮಂದಿ ಅದಾನದ ದೇವತೆಗಳು, ಇವರು ಉತ್ತಮ ಚಿರಪಿತೃಗಳಿಗಿಂತ. ಸೊ ಚಿರುನಾಮಕ ಪಿತೃಗಳಿಂದ ಅಂತ ಅಲ್ಲಿ ಹೇಳಿದ್ದಾರೆ. ಹೇಳಿ ಮತ್ತು 2 5 80 ಋಷಿ ತುಂಬುರು ಶತೋರ್ವಶಿ ಅಪ್ಸರ ಸ್ತ್ರೀಯರು ಶತಾದಾನರು ಉತ್ತಮ ಚಿರಪಿತೃಗಳಿಂದ ಅಂತೇಳಿ. ಸೊ ಎರಡು ಕಡೆ ರ್ಯಾಪ್ ಅಪ್ ಮಾಡಿದ್ದಾರೆ. ಸೊ ಎರಡು ಚಿರಪಿತೃಗಳಿಂದ ಅಂತ ಅದರ ಮಧ್ಯ ಇಲ್ಲಿ ಇರುವವರೆಲ್ಲರೂ ಕೂಡ ಇವರು ಚಿರಪಿತೃಗಳಿಗಿಂತಲೂ ಉತ್ತಮರಾಗಿದ್ದಾರೆ ಅಂತ ಹೇಳಿದ್ದಾರೆ. ಇವರಿಗಿಂತಲೂ ಅಂದ್ರೆ ಈ ಊರ್ವಶಿ ಮುಂತಾದಂತಹ ಅಪ್ಸರ ಸ್ತ್ರೀಯರು, 100 ಅದಾನದರು, 100 ತುಂಬುರು ಮೊದಲಾದ ಗಂಧರ್ವರು, ಇವರೆಲ್ಲರಿಗಿಂತಲೂ ವರರು ಅಂತ ಊರ್ವಶಿಗಿಂತ, ಊರ್ವಶಿ ಕ್ಯಾಟಗರಿಗೆ ಸೇರಿದವರು, ವರರು ಊರ್ವಶಿಗಿಂತ, ಈ ಊರ್ವಶಿ ಕ್ಯಾಟಗರಿಗಿಂತಲೂ, ಊರ್ವಶಿ ಕ್ಯಾಟಗರಿ ಅಂತ ಹೇಳಿದ್ರೆ ಆ ಮೇಲೆ ಲಿಸ್ಟ್ ಮಾಡಿದವರೆಲ್ಲರೂ ಬರ್ತಾರೆ, ಅವರೇ ಆ ಕ್ಯಾಟಗರಿಗಿಂತಲೂ ವರರು ಅಂದ್ರೆ ಉತ್ತಮರು, ಊರ್ವಶಿಗಿಂತಲೂ ಉತ್ತಮರು. ಊರ್ವಶಿಗಿಂತಲೂ ಉತ್ತಮರಂದ್ರೆ ಆ ತುಂಬುರು ಮುಂತಾದ 100 ಅಷ್ಟೇ ಅಲ್ಲದೆ 100 ಅದಾನದರು, ಇವರೆಲ್ಲರಿಗಿಂತಲೂ ಕೂಡ ಉತ್ತಮರಾಗಿ ಇರುವಂತಹ ಅವರು ವೈಶ್ವಾನರನ ಸುತರು 8000. 8 × 2 = 16. ಸೊ ವೈಶ್ವಾನರನ ಸುತರು 8000 ಹರದೇರಳು ಉತ್ತಮ ಕಶೇರಿ 74 ಅಂಥೇಳಿ. ಸೊ 16000 ಅಂತ ಹೇಳಿದ್ದಾರಷ್ಟೇ, ಬಟ್ಟು 16100 ಅಂಥೇಳಿ. ಸೊ ಇಷ್ಟು ಮಂದಿ ಯಾರಾದರೆ ಕೃಷ್ಣನ ಮದುವೆ ಆಗಿದ್ದಾರೋ, ಕೃಷ್ಣನಿಗೆ ಇದು ಬಹಳ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗಿರುವಂತಹ ವಿಷಯ. 16000 ಗೋಪಿಕಾ ಸ್ತ್ರೀಯರು ವ್ರಜದಲ್ಲಿ ಕೃಷ್ಣನ ಅಂಗಸಂಗವನ್ನು ಪಡೆದವರಿದ್ದಾರೆ, ಅದು ಅವರು ಕೃಷ್ಣನನ್ನು ಅಂದ್ರೆ ಕೃಷ್ಣಾವತಾರಕ್ಕಿಂತಲೂ ಮುಂಚೆ ತಪಸ್ಸು ಮಾಡಿ ಆ ಅಪ್ಸರ ಸ್ತ್ರೀಯರಾದವರು ಭಗವಂತನ ಅಂಗಸಂಗವನ್ನು ಮಾತ್ರ ಬೇಡಿದ್ದಾರಾದ ಕಾರಣದಿಂದ ಆ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನ ಮದುವೆ ಆಗಲಿಲ್ಲ. ಆದರೆ ಅಗ್ನಿಪುತ್ರರಾದವರು ತಪಸ್ಸು ಮಾಡಿ ಕೃಷ್ಣನ ಮದುವೆ ಆಗಬೇಕು ಅಂತ ಅವರು ವರವನ್ನು ಬೇಡಿದ್ದಾರೆ. ಸೊ ಪರಮಾತ್ಮನಿಗೆ ಯಾವ ಸ್ತ್ರೀಗಳ ಮೇಲೂ ವ್ಯಾಮೋಹವಿಲ್ಲ. ಅವರೆಲ್ಲರ ಒಳಗೂ ಲಕ್ಷ್ಮಿಯ ಸನ್ನಿಧಾನವಿಟ್ಟು ಲಕ್ಷ್ಮೀ ಜೊತೆಯಲ್ಲಿ ಮಾತ್ರನೇ ಭಗವಂತನ ಸಂಘ, ಯಾಕಂದ್ರೆ ಲಕ್ಷ್ಮಿಯ ಒಬ್ಬಳೇ ಭಗವಂತನ ಸಂಘಕ್ಕೆ ಅರ್ಹಳಾದವರು. ಆದರೆ ಅವರೆಲ್ಲರೂ ವರವನ್ನು ಪಡೆದಿದ್ದಾರಾದ ಕಾರಣದಿಂದ ಅವರ ಒಳಗೆ ಲಕ್ಷ್ಮಿಯ ಸನ್ನಿಧಾನ ಲಕ್ಷ್ಮಿಯ ಇದ್ದು ಲಕ್ಷ್ಮೀ ಅವರಿಗೆ ಆ ವರವನ್ನು ಪೂರ್ತಿ ಮಾಡಿದಂಗತ್ತಾಗತ್ತೆ. ಭಗವಂತ ಅವರಿಗೆ ಅವರವರಿಗೆ ಕೊಟ್ಟ ವರದ ತಕ್ಕಂತೆ ಮಾಡಿದ್ದಾನೆ. ಅಂದ್ರೆ ಆ 16,000 ಗೋಪಿಕಾ ಸ್ತ್ರೀಯರನ್ನು ಮದುವೆ ಆಗಲಿಲ್ಲ, ಆದರೆ 16,100 ಮಂದಿ ಅಗ್ನಿಪುತ್ರರಾದವರನ್ನು ಅವರು ಸ್ತ್ರೀ ಜನ್ಮವನ್ನು ಪಡಿತಾರೆ, ಅವರನ್ನು ಮದುವೆ ಆಗ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಸೊ ಈ ವಿಧವಾಗಿ ಅವರೆಲ್ಲರೂ ಕೂಡ ಇವು ಈ ಚಿರಪಿತೃಗಳಿಗಿಂತ ಉತ್ತಮರಾದವರು. ಅಂದ್ರೆ ಈ ಊರ್ವಶಿ ಮೊದಲಾದವರು ಅವರಿಗಿಂತ ಊರ್ವಶಿಗಿಂತಲೂ ಅಗ್ನಿಪುತ್ರರಾದಂತಹ 16,100 ಮಂದಿ ಕೃಷ್ಣ ಪತ್ನಿಯರು ಅವರು ಉತ್ತಮರಾಗಿದ್ದಾರೆ. ಅವರ ಒಳಗೆ ಆ 16,100 ಮಂದಿ ಒಳಗೆ ಕಶೇರ್ 74 ಜನ ಉತ್ತಮ ಅಂತ ಹೇಳಿದ್ದಾರೆ. ಇವರು ಅದೇ ಕಕ್ಷಕ್ಕೆ ಸೇರಿದರೂ ಕೂಡ ಅವರಿಗೆ ಕಶೇರು ಅನ್ನುವಾಗ, ಯಾರು ಕಶೇರು ಅಂದ್ರೆ ತ್ವಷ್ಟೃ ಪುತ್ರಿ ಕಶೇರು ಹೂ ಅಂತೇಳಿ ಮಹಾಭಾರತದಿಂದ ಆಚಾರ್ಯರು ತಿಳಿಸ್ಕೊತಾರೆ. ತ್ವಷ್ಟ್ರ ನಾಮಕ ದೇವ ಗುರು ಇಂದ್ರನಿಗೆ ಉಪದೇಶ ಮಾಡಿದವನು ಇದ್ದಾನೆ ಆ ತ್ವಷ್ಟ್ರು, ಆತನ ಪುತ್ರಿ ಮಗಳಾದಂತಹ ಕಶೇರು ಅವಳು ಪ್ಲಸ್ ಆ ವಿಧವಾಗಿ 74 ಅವರು ಮುಂತಾದ 74 ಜನ ಇವರು ಈ 16,100 ಮಂದಿಯಲ್ಲಿ ಸ್ವಲ್ಪ ಶ್ರೇಷ್ಠರಾಗಿದ್ದಾರೆ. ಅದನ್ನು ಭಾಗವತಾತ್ಮ್ಯದಲ್ಲಿ ಆಚಾರ್ಯರಿಗೆ ತಿಳಿಸ್ಕೊಡ್ತಾರೆ. ಕೃಷ್ಣ ಪ್ರಿಯಾಭ್ಯೋ ಗೋಪಿಭ್ಯೋ ಭಕ್ತಿತೋ ದ್ವಿಗುಣಾಧಿಕಾಹ ಮಹಿಷ್ಯೋ ಅಷ್ಟೌ ವಿನಾ ಯಾಹ ತಾಹ ಕಥಿತಾಹ ಕೃಷ್ಣವಲ್ಲಭಾಹ ಅಂತೇಳಿ. ಅಷ್ಟಮಹಿಷಿಯರನ್ನು ಬಿಟ್ಟು ಅಂದ್ರೆ ಕೃಷ್ಣನ ಪತ್ನಿಯರಾದವರಲ್ಲಿ ಅಷ್ಟಮಹಿಷಿಯರಲ್ಲಿ ರುಕ್ಮಿಣಿ ಸತ್ಯಭಾಮ ಇವರಿಬ್ಬರು ಲಕ್ಷ್ಮಿಯರೇ ರೂಪಗಳು, ಲಕ್ಷ್ಮೀ ಅವತಾರಗಳು. ಅವರಿಬ್ಬರು ಅಫ್ಕೋರ್ಸ್ ಎರಡನೇ ಕಕ್ಷ ಲಕ್ಷ್ಮಿಯ ಸಾಕ್ಷಾತ್ ಅವತಾರವರು. ಅದಾದ ಮೇಲೆ 6 ಮಂದಿ ಅವರು ಷಣ್ಮಹಿಷಿಯರು ಅಂತ ಇರುವಂತಹ ಅವರು. ಅವರು ರುದ್ರದೇವರಿಗಿಂತಲೂ ಸ್ವಲ್ಪ ಕಡಿಮೆ ಕಕ್ಷದಲ್ಲಿ ಇರುವಂತಹ ಅವರು. ಅವರನ್ನು ಬಿಟ್ಟರೆ ಈ ಅಷ್ಟಮಹಿಷಿಯರನ್ನು ಬಿಟ್ಟರೆ ಮಿಕ್ಕವರಲ್ಲಿ ಕೃಷ್ಣ ಪತ್ನಿಯರಿಗಿಂತಲೂ ಗೋಪಿಯರಿಗಿಂತಲೂ ಇವರು ಈ 74 ಮಂದಿ ಅವರು ದ್ವಿಗುಣ ಅಂದ್ರೆ ಸಮಗುಣ ಅಂದ್ರೆ ಅವರು ಬೇರೆ ಕಕ್ಷ ವಿಜಾತಿ ಗುಣಗಳಲ್ಲ ಸಜಾತಿ ಗುಣಗಳಿಂದ ಅಧಿಕವಾಗಿದ್ದು ಅದೇ ಕಕ್ಷದಲ್ಲಿಯೇ ಇದ್ದು ಜಾಸ್ತಿಯಾಗಿರುವಂತಹವರಾಗಿದ್ದಾರೆ. ಅದನ್ನು ಅಳಿತ ಅದನ್ನು ಬೇರೆ ಕಡೆಯಿಂದ ನಾವು ತಿಳ್ಕೋಬಹುದು. ಅದಕ್ಕೆ ಹರದೆಯರುಳು ಅಂದ್ರೆ ಆ ಪತ್ನಿಗಳ ಒಳಗೆ ಉತ್ತಮ ಕಶೇರ 74 ಜನ ಅಂತೇಳಿ, ಕಶೇರು ಮುಂತಾದಂತಹ 74 ಮಂದಿ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಸರಿ ಎನಿಪರು ವ್ರಜೌಕಸ ಸ್ತ್ರೀಯರು ಸುರಾಸ್ಯಾತ್ಮ ಜರಿಗಿ ಪುಷ್ಕರನು ಕರ್ಮಪ ಪುಷ್ಕರಿಣಿಗೆ ಸನೈಸರು ಉತ್ತಮನು ತರಿಣಿಜನಿಗುತ್ತಮಳು ಶಾಶ್ವಿನಿ ಸುರರಸಿ ಅರಸಿಗುತ್ತಮ ಜಲಪ ಬುಧ ಶರದಿಜಾತ್ಮಜಗುತ್ತಮ ಸ್ವಹದೇವಿ ಎನಿಸುವಳು ಅಂತೇಳಿ ಇಲ್ಲಿ ಬಹಳ ಶಬ್ದಗಳ ಪ್ರಯೋಗ ಮಾಡಿದ್ದಾರೆ. ಏನಂತ ನೋಡೋಣ. ಶ್ರೀ ಅಗ್ನಿಪುತ್ರರಾದಂತಹ ಈ ಕೃಷ್ಣಪತಿಯರಿಗೆ ಅದೇ ಕಕ್ಷದಲ್ಲಿ ಸೇರಿ ಅಂತ ಅಂದ್ರೆ ಈ 16,100 ಮಂದಿ ಯಾರಿದ್ದಾರೋ ಅದೇ ಕಕ್ಷದಲ್ಲಿ ಸೇರಿದಂತಹವರು 16,000 ಮಂದಿ ಗೋಪಿಕಾ ಸ್ತ್ರೀಯರು ಸಮಾನರು. ಸೊ ಈ ಅಗ್ನಿಪುತ್ರರಾದ ಕೃಷ್ಣಪತಿಯರಿಗೆ ಸಮಾನರಾದವರು ಸರಿ ಎನಿಪರು ವ್ರಜೌಕಸ ಸ್ತ್ರೀಯರು ಅಂತೇಳಿ. ವ್ರಜೌಕಸ ಅಂದ್ರೆ ನಂದವ್ರಜದಲ್ಲಿ ಇರುವಂತಹ ಅವರು. ಓಕಸ ಅಂದ್ರೆ ನಿವಾಸ ಮಾಡುವವರು. ಅದಕ್ಕೆ ದಿವೋಕಸರು ಅಂದ್ರೆ ದೇವತೆಗಳಿಗೆ ದಿವೋಕಸರು ದಿವ ಸ್ವರ್ಗವೇ ಓಕಸ ನಿವಾಸವಾಗಿ ಉಳ್ಳವರು ದಿವೋಕಸರು. ಆದರೆ ವ್ರಜ ಅಂದ್ರೆ ನಂದವ್ರಜವೇ ಓಕಸ ನಿವಾಸವಾಗಿ ಉಳ್ಳವರು ಗೋಪಿಕಾ ಸ್ತ್ರೀಯರು, ಅವರಿಗೆ ವ್ರಜೌಕಸರು ಅಂತ ಅದಕ್ಕೆ ಕರೆದಿದ್ದಾರೆ. ವ್ರಜವೇ ನಂದವ್ರಜವೇ ನಿವಾಸ ಸ್ಥಾನವಾಗಿ ಉಳ್ಳವರು ವ್ರಜೌಕಸರು. ಅಂತಹ ಸ್ತ್ರೀಯರು ಗೋಪಿಕಾ ಸ್ತ್ರೀಯರು ಯಾರಿದ್ದಾರೋ ಅವರು ಸರಿ ಎನಿಪರು. ಯಾರಿಗೆ ಸರಿ ಎನಿಪರು? ಮುಂಚೆ ಹೇಳಿದವರು ಅಗ್ನಿಪುತ್ರರಾಗಿದ್ದಾರೋ ಆ ಕೃಷ್ಣ ಪತ್ನಿಯರಿಗೆ ಅವರಿಗೆ ಸಮಾನರಾಗಿದ್ದಾರೆ, ಅದೇ ಕಕ್ಷದಲ್ಲಿ ಸೇರಿದವರಾಗಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಇವರಿಗಿಂತಲೂ ಕರ್ಮಾಭಿಮಾನ ಸೊ ಬ್ರಜೋಕಸ ಸ್ತ್ರೀಯರು ಸುರ ಆಸ್ಯ ಆತ್ಮಜರಿಗೆ ಈ ಪುಷ್ಕರನು ಕರ್ಮ ಪುಷ್ಕರಣಿಗೆ ಶನೈಶ್ಚರು ಉತ್ತಮರು ಅಂತೇಳಿ. ಇಲ್ಲಿ ಸುರ ಆಸ್ಯ ಆತ್ಮಜರು ಅಂತ ಹೇಳಿದ್ದಾರೆ. ಅಂದ್ರೆ ಅಗ್ನಿಪುತ್ರರು ಅಗ್ನಿಗೆ ಸುರ ಆಸ್ಯ ಆತ್ಮಜ ಅಂತ ಯಾಕೆ, ಅಗ್ನಿಪುತ್ರರಿಗೆ ಸುರಾಸ್ಯ ಆತ್ಮಜರು ಅಂತ ಯಾಕೆ ಕರೀತಾರೆ? ಸುರರು ಅಂದ್ರೆ ದೇವತೆಗಳು, ದೇವತೆಗಳಿಗೆ ಮುಖದಂತೆ ಇರುವವನು ಅಗ್ನಿ. ಯಾಕೆಂದರೆ ಹವಿಸ್ಸನ್ನು ನಾವು ಅಗ್ನಿಯಲ್ಲಿ ಬೆಂಕಿಯಲ್ಲಿ ಹಾಕಿದಾಗ ಆ ಹವಿಸ್ಸನ್ನು ದೇವತೆಗಳಿಗೆ ಮುಟ್ಟಿಸುವವನು ಅಗ್ನಿ. ಆ ಕಾರಣದ ಅಗ್ನಿಗೆ ದೇವಮುಖ ಅಂತಲೂ ಸುರಮುಖ ಅಂತಲೂ ಸುರಾಸ್ಯ ಅಂತಲೂ ಇವೆಲ್ಲವೂ ಅಗ್ನಿಗೆ ಇರುವಂತಹ ಹೆಸರುಗಳು. ದೇವತೆಗಳಿಗೆ ಮುಖದಂತೆ ಇರುವವನು ಸುರಾಸ್ಯ. ಸುರಾಸ್ಯ ಆಸ್ಯ ಅಂದ್ರೆ ಮುಖ, ಸುರಾಸ್ಯ ಅಂದ್ರೆ ಸುರರಿಗೆ ಮುಖದಂತೆ ಇರುವವನು ಅಗ್ನಿ. ಆತ್ಮಜ ಅಂದ್ರೆ ಪುತ್ರರು, ಸುರಾಸ್ಯ ಆತ್ಮಜರು ಅಂದ್ರೆ ಅಗ್ನಿ ಪುತ್ರರು. ಸುರ ಆಸ್ಯ ಆತ್ಮಜರಿಗೆ ಈ ಪುಷ್ಕರನು ಕರ್ಮಪ ಪುಷ್ಕರನಿಗೆ ಸನೈಸ ಅಂದ್ರೆ ಈ ಅಗ್ನಿಪುತ್ರರಾದಂತಹ ಈ ಕಕ್ಷೆ ಯಾವುದಿದೆ, ಅಗ್ನಿಪುತ್ರರು ಗೋಪಿಕಾ ಸ್ತ್ರೀಯರು ಇರುವಂತಹ ಕಕ್ಷ, ಅವರಿಗಿಂತಲೂ ಕರ್ಮಾಭಿಮಾನಿಯಾದಂತಹ ಕರ್ಮಪ ಅಂದ್ರೆ ಕರ್ಮಪತಿ, ಕರ್ಮ ಅಭಿಮಾನಿಯಾದಂತಹ ಪುಷ್ಕರ ದೇವತೆ. ಪುಷ್ಕರ ದೇವತೆ ಕರ್ಮಕ್ಕೆ ಅಭಿಮಾನಿ. ಆ ಕರ್ಮಕ್ಕೆ ಅಭಿಮಾನಿಯಾದಂತಹ ಪುಷ್ಕರ ದೇವತೆ ಈ ಅಗ್ನಿಪುತ್ರರಾದಂತಹ ಅವರ ಕಕ್ಷಕ್ಕಿಂತಲೂ, ಗೋಪಿಕಾ ಸ್ತ್ರೀ ಅಗ್ನಿಪುತ್ರ ಇರುವ ಕಕ್ಷಕ್ಕಿಂತಲೂ ಶ್ರೇಷ್ಠನಾಗಿದ್ದಾನೆ ಅಂತ ಹೇಳಿದ್ದಾರೆ. ಪುಷ್ಕರ ಶ್ರೇಷ್ಠ, ಸೊ ಪುಷ್ಕರನು ಕರ್ಮಪ ಕರ್ಮಪ ಪುಷ್ಕರನು, ಕರ್ಮಾಧಿಪತಿಯಾದ ಕರ್ಮಾಭಿಮಾನಿಯಾದ ಪುಷ್ಕರನು ಶ್ರೇಷ್ಠನಾಗಿದ್ದಾನೆ. ಆ ಪುಷ್ಕರನಿಗೆ ಶನೈಶ್ಚರ ಉತ್ತಮನು. ಸೊ ಪುಷ್ಕರನಿಗಿಂತಲೂ ಶನೈಶ್ಚರ ನವಗ್ರಹದಲ್ಲಿ ಒಬ್ಬನಾದಂತಹ ಶನೈಶ್ವರ ದೇವರು. ಅವರಿಗೆ ಬಹಳ ಜನ ಶನೈಶ್ವರ ಅಂತ ಪ್ರಯೋಗ ಮಾಡ್ತಾರೆ. ಶನೈಶ್ವರ ಅನ್ನುವುದು ಸರಿಯಾದ ಪ್ರಯೋಗವಲ್ಲ, ಶನೈಶ್ಚರ ಅಂತೇಳಿ ಮಾಡಬೇಕು. ಶನೈಹಿ ಚರತಿ ಇದು ಶನೈಶ್ವರ. ಶನೈಹಿ ಅಂದ್ರೆ ಮೆಲ್ಲಗೆ, ತಿಳಿಯದೆ, ನಮ್ಗೆ ವಿತೌಟ್ ಅವರ್ ನಾಲೆಡ್ಜ್ ಮೇಲೆ ಮೆಲ್ಲ ಬಂದು ನಮ್ಮ ಆ ಸ್ಥಾನದಲ್ಲಿ ಇರ್ತಾನಾದ ಕಾರಣದಿಂದ ಅದು ಮತ್ತು ಬರ್ತಾನೆ. ಎಗೇನ್ ಅಂಡ್ ಎಗೇನ್ ಹಿ ಕಮ್ಸ್. ಆ ಕಾರಣದ ಶನೈಹಿ ಮೆಲ್ಲ ಮೆಲ್ಲಗೆ ಮತ್ತು ಬರುವವನಾದ ಕಾರಣದಿಂದ ಶನೈಶ್ಚರ, ಶನೈಹಿ ಚರತಿ ಎಂದು ಅರ್ಥ. ಅದಕ್ಕೆ ಶನೈಶ್ಚರ ಅಂತ ನಾವು ಪ್ರಯೋಗ ಮಾಡಬೇಕು. ಸೊ ಪುಷ್ಕರಿನಿಗಿಂತಲೂ ಶನೈಶ್ಚರನ ದೇವತೆ ಶ್ರೇಷ್ಠನಾಗಿದ್ದಾನೆ. ಆ ದೇವರಿಗೆ ಶನೈಶ್ಚರಕ್ಕಿಂತಲೂ ತರಣಿಜನಿಗುತ್ತಮಳು ಉಷಾಶ್ವಿನಿ ಅಂತೇಳಿ. ಸೊ ಈ ತರಣಿ ಅಂದ್ರೆ ಸೂರ್ಯ, ಶನೈಶ್ಚರ ಸೂರ್ಯನ ಪುತ್ರ. ತರಣಿಜನಿಗೆ ಉತ್ತಮಳು ಅಂದ್ರೆ ಆ ಸೂರ್ಯನ ಪುತ್ರನಾದ ಶನೈಶ್ಚರನಿಗೆ ಅವನಿಗಿಂತಲೂ ಉತ್ತಮಳು ಉಷಾದೇವಿ. ಅಂದ್ರೆ ಆ ಶನೈಶ್ಚರ ದೇವನಿಗಿಂತಲೂ ಅಶ್ವಿನಿ ದೇವತೆಗಳ ಪತ್ನಿಯಾದಂತಹ ಉಷಾದೇವಿ ಉತ್ತಮ. ಸೊ ತರಣಿಜನಿಗೆ ಉತ್ತಮಳು ಉಷಾ ಅಶ್ವಿನಿ ಸುರರ ಅರಸಿ. ಅಶ್ವಿನಿ ಸುರರ ಅರಸಿ ಅಂದ್ರೆ ಅಶ್ವಿನಿ ದೇವತೆಗಳಿಗೆ ಅರಸಿ ಪತ್ನಿಯಾದಂತಹ ಉಷಾದೇವಿ, ಅವಳು ಆ ಶನೈಶ್ಚರಕ್ಕಿಂತಲೂ ಉತ್ತಮಳಾಗಿದ್ದಾಳೆ. ಸೊ ಶನೈಶ್ಚರನಿಗಿಂತಲೂ ಅಶ್ವಿನಿಗಳ ಪತ್ನಿಯಾದಂತಹ ಉಷಾದೇವಿ. ತರಣಿಜ ಸರಣಿ ಅಂದ್ರೆ ಸೂರ್ಯ, ಸೂರ್ಯನ ಪುತ್ರನಾದವನು ಶನೈಶ್ಚರ, ಅವನಿಗಿಂತಲೂ ಉತ್ತಮಳು ಉಷಾದೇವಿ. ಉಷಾದೇವಿ ಯಾರು ಅಂದ್ರೆ ಅಶ್ವಿನಿ ಸುರರ ಅರಸಿ, ಅಶ್ವಿನಿ ದೇವತೆಗಳಿಗೆ ಪತ್ನಿ. ಅರಸಿ ಅಂದ್ರೆ ಪತ್ನಿಯಾದವಳು, ರಾಣಿಯಾದವಳು, ಪತ್ನಿಯಾದವಳು ಆಗಿದ್ದಾಳೆ. ಅವಳಿಗಿಂತಲೂ ಉತ್ತಮ ಜಲಪ ಬುಧ. ಸೊ ಜಲಾಭಿಮಾನಿ, ಜಲಕ್ಕೆ ಅಭಿಮಾನಿ ವರುಣ ಅಲ್ಲವಂದ್ರೆ ವರುಣನೂ ಅಭಿಮಾನಿಯೇ, ಜಲಕ್ಕೆ ಬುಧನೂ ಅಭಿಮಾನಿಯೇ. ಸೊ ವರುಣ ಉತ್ತಮ ಅಭಿಮಾನಿ, ಹಾಗೆ ರುದ್ರದೇವರು ಅಭಿಮಾನಿಯಾಗಿದ್ದಾಳೆ ಮನಸ್ಸಿಗೆ, ಇಂದ್ರನೂ ಮನಸ್ಸಿಗೆ ಅಭಿಮಾನಿ, ಹಾಗೆ ನಮಗೆ ಜಲಕ್ಕೂ ಕೂಡ ವರುಣನೂ ಅಭಿಮಾನಿಯಾಗಿದ್ದಾನೆ. ಜಲಾಭಿಮಾನಿ ಬುಧ, ಬುಧ ಕೆಳಗಿನ ಕಕ್ಷದವನು, ವರುಣಕ್ಕಿಂತ ಬಹಳ ಕೆಳಗಿರುವಂತಹ ಕಕ್ಷದಲ್ಲೇ ಇರುವವನು. ಸೊ ಆ ವಿಧವಾಗಿ ಜಲಾಭಿಮಾನಿಯಾದಂತಹ ಬುಧ ಉಷಾದೇವಿಕ್ಕಿಂತಲೂ ಉತ್ತಮನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ. ಸೊ ಉಷಾಕ್ಕಿಂತಲೂ ಜಲಪ ಬುಧ ಉತ್ತಮನಾಗಿದ್ದಾನೆ ಅಂತೇಳಿ. ಅದಾದ ಮೇಲೆ ಜಲಪ ಬುಧ, ಜಲಾಭಿಮಾನಿಯಾದ ಬುಧ ಉತ್ತಮನಾಗಿದ್ದಾನೆ. ಶರದಿಗಾತ್ಮಜ ಉತ್ತಮ ಸ್ವಹ ದೇವಿ ಎನಿಸುವಳು. ಶರದಿ, ಶರ ಅಂದ್ರೆ ನೀರು, ಶರದಿ ಜಲಧಿ ನೀರು, ನೀರಿನ ಸಮುದ್ರ ಅಂದ್ರೆ ಸಮುದ್ರ, ನೀರು ತುಂಬಾ ಇರುವಂತಹದ್ದು ಸಮುದ್ರ, ಸಮುದ್ರಕ್ಕೆ ಶರದಿ ಅಂತ ಕರೀತಾರೆ. ಶರದಿ ಅಂದ್ರೆ ಉದಧಿ, ಸಮುದ್ರ ಅಂತ ಅರ್ಥ. ಸಮುದ್ರದಲ್ಲಿ ಹುಟ್ಟಿದವನು ಚಂದ್ರ, ಶರದಿಜ ಅಂದ್ರೆ ಚಂದ್ರ, ಚಂದ್ರ ಶರದಿಯಲ್ಲಿ ಹುಟ್ಟಿದ್ದಾನಾದ ಕಾರಣ ಚಂದ್ರನಿಗೆ ಶರದಿಜ ಅಂತ ಹೆಸರು. ಆ ಚಂದ್ರನಿಗೆ ಹುಟ್ಟಿದವನು ಆತ್ಮಜ ಚಂದ್ರನ ಮಗ. ಚಂದ್ರನ ಮಗ ಯಾರಂದ್ರೆ ಬುಧ, ಬುಧ ಚಂದ್ರನ ಮಗ. ಆ ಕಾರಣದಿಂದ ಶರದಿಜಾತ್ಮಜ ಅಂದ್ರೆ ಚಂದ್ರನ ಮಗನಾದಂತಹ ಬುಧ ಅಂತ ಅರ್ಥ. ಆ ಬುಧನಿಕ್ಕಿಂತಲೂ ಉತ್ತಮಳಾದವಳು ಸ್ವಹದೇವಿ. ಸ್ವಹದೇವಿ ಆ ಅಗ್ನಿಪತ್ನಿಯಾದವಳು. ಆ ಅಗ್ನಿಪತ್ನಿಯಾದಂತಹ ಸ್ವಹದೇವಿ ಈ ಬುಧನಕ್ಕಿಂತಲೂ ಉತ್ತಮಳಾಗಿದ್ದಾಳೆ, ಬುಧನಕ್ಕಿಂತಲೂ ಸ್ವಹದೇವಿ ಶ್ರೇಷ್ಠಳಾಗಿದ್ದಾಳೆ. ಅದಕ್ಕೆ ಶರದಿದಾತ್ಮಜ ಉತ್ತಮ ಸ್ವಹ ದೇವಿ ಎನಿಸು. ಸ್ವಹ ಅಂದ್ರೆ ಸ್ವಾಹ ಅಂದ್ರೆ ಒಂದೇ, ಛಾಂದಸಿಕವಾಗಿ ಇಲ್ಲಿ ಪ್ರಯೋಗ ಮಾಡಿದ್ದಾರೆ, ಸ್ವಹ ದೇವಿ ಎನಿಸುಗಳು ಅಂತ ಹೇಳಿ. ಸೊ ಈ ವಿಧವಾಗಿ ಇಲ್ಲಿವರೆಗೂ ಸ್ವಾಹ ದೇವಿಯ ಕ್ಷಣವು ಅಲ್ಲಿರ ತನಕ ಬಂದಿದೆ. ಸೊ ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಸರಿ ಎನಿಪರು ರಜೌಕಸ ಸ್ತ್ರೀಯರು ಸುರಾಸ್ಯಾತ್ಮದರಿಗೆ ಪುಷ್ಕರಣು ಕರ್ಮಪ ಪುಷ್ಕರಣಿಗೆ ಸನೈಶ್ಚರುತ್ತಮನು ತರಣಿಜನಿಗುತ್ತಮಳುಶಾಸ್ವಿನಿ ಸುರರಸಿಗುತ್ತಮ ದಲಪ ಬುಧ ಶರದಿಜಾತ್ಮಜ ಉತ್ತಮ ಸ್ವಹ ದೇವಿ ಎನಿಸುವಳು. ಅದಾದ ಮೇಲೆ ನೆಕ್ಸ್ಟ್ ಇನ್ನು ಮೇಲಿನ ಕಕ್ಷಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅನಲ ಭಾರ್ಯಳಿಗಿಂದನಾ ಖ್ಯಾತ ನಿಂಶರಣಾ ಖ್ಯಾತರಿಂದಲಿ ಘನಪ ಪಜ್ಜನ್ ಜ್ಞಾನಿರುದ್ಧನ ಸ್ತ್ರೀ ಉಷಾದೇವಿ ಜಿನದಿ ಸಂಜ್ಞಾ ಶ್ಯಾಮಲಾರೋಹಿಣಿಗಳ ಇವರು ಸಮರ್ ಅನಾಖ್ಯಾತ ನಿಂಶೋತ್ತಮರಿ ಇವರಿಗಿಂದಲೇ ನೂರು ಕರ್ಮಜರು ಅಂತ ಹೇಳಿ ಇಲ್ಲಿ ಅದರ ಮೇಲಿನ ಕಕ್ಷಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅನಲ ಅನಳ ಅನಲ ಅಂತ ಹೇಳಿದರೆ ಅಗ್ನಿ, ಅಗ್ನಿಗೆ ಅನಲ ಅಂತ ಹೆಸರು. ಯಾಕೆ? ಅಲಂ ಅಂದ್ರೆ ಸಾಕು ಅನ್ನೋದು, ಬೆಂಕಿಯ ಒಳಗೆ ಎಷ್ಟು ಹಾಕಿದ್ರು ಸುಡ್ತಾ ಹೋಗುತ್ತೆ, ನನಗೆ ಸಾಕಾಯ್ತು ಅಪ್ಪ ನಾನು ಇನ್ ಮೇಲೆ ಸುಡೋದಿಲ್ಲ ಅಂತ ಬೆಂಕಿ ಹೇಳೋದಿಲ್ಲ. ಅದಕ್ಕೆ ಕಾಮನು ಕಾಮಾಗ್ನಿಯನ್ನು ಕೂಡ ಅನಲ ಅಂತ ಕರೀತಾರೆ, ಕಾಮಾನಲ ಕಾಮಾಗ್ನಿ ಅಂತೇಳಿ. ಯಾಕಂದ್ರೆ ಎಷ್ಟಿದ್ರು ಸಾಕಾಗೋದಿಲ್ಲ, ಇನ್ನು ಕಾಮ ಹೆಚ್ಚಾಗುತ್ತೆ. ಅದೇ ವಿಧವಾಗಿ ಬೆಂಕಿ ಕೂಡ ಸಾಕು ಅಂತ ಹೇಳೋದಿಲ್ಲ, ಅಲಂ ಅಂತ ಹೇಳಿ ಅಲಂ ಅಂದ್ರೆ ಸಾಕು ಸಾಕು ಅಂತ ಹೇಳೋದಿಲ್ಲ. ಅದಕ್ಕೆ ಅನಲ ಅಂತ ಹೆಸರು ಬೆಂಕಿಗೆ. ಅನಲ ಭಾರ್ಯ, ಬೆಂಕಿಯ ಭಾರ್ಯ, ಅಗ್ನಿದೇವತೆಯ ಭಾರ್ಯರಾದವಳು ಸ್ವಹಾದೇವಿ. ಸೊ ಅನಲ ಭಾರ್ಯಳಿಗಿಂತ ಸ್ವಹಾದೇವಿಗಿಂತಲೂ ಅನಾಖ್ಯಾತ ಅನಿಂಶರು, ಸೊ ಅನಾಖ್ಯಾತ ಅನಿಮಿಷರು ಅಂದ್ರೆ ದೇವತೆಗಳು, ಅನಾಖ್ಯಾತ ಅಜಾನಜರು ಬೇರೆ ಕರೆ, ಅವ್ರು ಬಹಳ ಇನ್ನು ಕೆಳಗಿನ ಕಕ್ಷದವರು, ಅವ್ರ ಜೊತೆಲಿ ಕನ್ಫ್ಯೂಸ್ ಆಗಬಾರ್ದು. ಇದು ಅನಾಖ್ಯಾತ ಅನಿಮಿಷರು, ಅನಾಖ್ಯಾತ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ. ಇದು ಬೇರೆ, ಇದು ಅಂದ್ರೆ ಈ ಸ್ವಹದೇವಿಗಿಂತಲೂ ಉತ್ತಮ ಕಕ್ಷ ಮೇಲಿನ ಕಕ್ಷದಲ್ಲಿ ಇರುವವರು ಅನಾಖ್ಯಾತ ಅಪ್ರಸಿದ್ಧವಾದಂತಹ ಕೆಲವು ದೇವತೆಗಳಿದ್ದಾರೆ, ಅವರೆಲ್ಲರೂ ಕೂಡ ಅಲ್ಲಿ ಬರುವಂತಹವರಾಗಿದ್ದಾರೆ. ಆ ದೇವತೆಗಳೆಲ್ಲ ಕೂಡ ಅಲ್ಲಿ ಆ ಕಕ್ಷದಲ್ಲಿ ಬರುವವರಾಗಿದ್ದಾರೆ. ಆ ಅನಾಖ್ಯಾತರಿಂದಲೇ ಅನಾಖ್ಯಾತ ದೇವತೆಗೆ ಅವರಿಗೆ ಅನಿಮಿಷರು ಅಂತ ಹೇಳಿದ್ರೆ, ನಿಮಿಷ ಅಂತ ಹೇಳಿದ್ರೆ ರೆಪ್ಪೆ ಹಾಕುವುದು, ರೆಪ್ಪೆ ಹಾಕುವುದಕ್ಕೆ ಎವೆ ಹಾಕುವುದಕ್ಕೆ ನಿಮಿಷ ಅಂತ ಕರೀತಾರೆ. ಅನಿಮಿಷರು ಅಂತ ದೇವತೆಗಳಿಗೆ ಹೆಸರು. ಯಾಕೆ ಅಂದ್ರೆ ಅವರು ರೆಪ್ಪೆ ಹಾಕೋದಿಲ್ಲ. ನಮಗೆ ಇದೇ ಕಥೆಯಲ್ಲಿ ಕೂಡ ನಲ ದಮಯಂತಿ ಉಪಾಖ್ಯಾನದಲ್ಲಿ ಬರುತ್ತೆ. ದಮಯಂತಿ ನಲನ ರೂಪದಲ್ಲಿ ಬರುವಂತಹ ದೇವತೆಗಳು ಎಲ್ಲರೂ ನಲನ ರೂಪದಲ್ಲಿ ಬಂದು ನಿಲ್ತಾರೆ ದೇವತೆಗಳು ಕೂಡ. ಆವಾಗ ದಮಯಂತಿ ಪ್ರಾರ್ಥನೆ ಮಾಡ್ತಾಳೆ ದೇವತೆಗಳಿಗೆ, ನನಗೆ ಮಾರ್ಗವನ್ನು ತೋರಿಸ್ಕೊಟ್ರಿ ಅಂತ ಹೇಳಿದ್ರೆ ಎರಡು ಲಕ್ಷಣಗಳು ದೇವತೆಗಳಿಗಿರುತ್ತೆ. ದೇವತೆಗಳೇ ಮನುಷ್ಯ ಆಕಾರವನ್ನೇ ಅವತಾರ ಮಾಡೋದಲ್ಲ, ಮನುಷ್ಯ ಆಕಾರವನ್ನು ತಗೊಂಡು ಬಂದಾಗ ಭೂಮಿಗೆ ಅವರಿಗೆ ಎರಡು ಲಕ್ಷಣಗಳಿರುತ್ತೆ. ಒಂದು ಲಕ್ಷಣ ಏನಂದ್ರೆ ಅವರಿಗೆ ರೆಪ್ಪೆ ಇರೋದಿಲ್ಲ, ಯಾಕಂದ್ರೆ ಅವತಾರ ಮಾಡಿಲ್ಲ ಅವರು, ದೇವತೆಗಳೇ ಮನುಷ್ಯ ಆಕಾರ ತಗೊಂಡು ಬಂದಿದ್ದಾದರೆ ಆ ಕಾರಣದಿಂದ ಮನುಷ್ಯಾಕಾರ ತಗೊಂಡು ಬಂದರೂ ಕೂಡ ಅವರಿಗೆ ರೆಪ್ಪೆ ಹಾಕೋದಿಲ್ಲ ಅವರು. ಸೊ ಅದು ಒಂದು ಲಕ್ಷಣ. ಎರಡನೇ ಲಕ್ಷಣ, ಅವರು ಭೂಮಿ ಸ್ಪರ್ಶ ಮಾಡದೆ ಭೂಮಿಯಿಂದ ಸ್ವಲ್ಪ ಮೇಲಕ್ಕಿರ್ತಾರೆ. ಸೊ ಈ ಎರಡು ಲಕ್ಷಣಗಳು ದೇವತೆಗಳಿದ್ದು ಅದನ್ನು ನೋಡಿ ನೀನು ನಿನ್ನ ಗಂಡನಾಗಬೇಕಾದ ನಲನನ್ನು ನಿನ್ನೇ ನಿರ್ಣಯ ಮಾಡಿಕೋ ಅಂತ ಹೇಳಿ ದಮಯಂತಿಗೆ ಸೂಚನೆಯನ್ನು ಕೊಡ್ತಾರೆ. ಆವಾಗ ನೋಡ್ತಾಳೆ, ನೋಡಿದ್ರೆ ಒಬ್ಬನು ಮಾತ್ರ ಭೂಮಿಯಲ್ಲೇ ನಿಂತಿತ್ತಂದ್ರೆ ರೆಪ್ಪೆ ಹಾಕ್ತಾನೆ, ಇನ್ನು ಮಿಕ್ಕವರಿಗೆಲ್ಲ ಭೂಮಿಗೆ ಸ್ವಲ್ಪ ಮೇಲೆ ನಿಲ್ತಾರೆ, ರೆಪ್ಪೆ ಇರೋದಿಲ್ಲ. ಆ ಕಾರಣದಿಂದ ನಲನಿಗೆ ಮಾಲೆಯನ್ನು ಹಾಕ್ತಾರೆ. ಈಗ ಈ ವಿಧವಾಗಿ ದೇವತೆಗಳಿಗೆ ಅನಿಮಿಷರು ಅಂತ ಕರೀತಾರೆ. ಈ ವಿಧವಾಗಿ ಅನಿಮಿಷರಾದಂತಹ ಆ ಅನಾಖ್ಯಾತ ಅನಿಮಿಷ ಅನಾಖ್ಯಾತ ದೇವತೆಗಳಿಗಿಂತಲೂ ಘನಪ ಪರ್ಜನ್ಯ ಅನಿರುದ್ಧನ ಸ್ತ್ರೀ ಉಷಾದೇವಿ. ಮುಂಚೆ ಒಂದು ಉಷಾ ಬಂತು, ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿ, ಇಲ್ಲಿ ಇನ್ನೊಂದು ಉಷಾದೇವಿ ಬರ್ತಾ ಇದ್ದಾಳೆ. ಇದು ಅನಿರುದ್ಧನ, ಅನಿರುದ್ಧ ಯಾರು ಅಂತ ಹೇಳಿದರೆ ಹತ್ತನೇ ಕಕ್ಷದಲ್ಲಿ ಬರುವಂತಹ ಅವನು ಅನಿರುದ್ಧ ದೇವತೆ, ಪ್ರದ್ಯುಮ್ನ ಮಗ ಅನಿರುದ್ಧ ಅಲ್ಲಿ ಬರ್ತಾನೆ. ಆ ಅನಿರುದ್ಧನ ಪತ್ನಿಯಾದಂತಹ ಉಷಾದೇವಿ ಇಲ್ಲಿ ಬರ್ತಾಳೆ. ಸೊ ಇಲ್ಲಿ ಈ ಅನಾಖ್ಯಾತ ದೇವತೆಗಳಿಗಿಂತಲೂ ಉತ್ತಮ ಕಕ್ಷದಲ್ಲಿ ಇರುವಂತಹವರು ಘನಪ ಪರ್ಜನ್ಯ, ಪರ್ಜನ್ಯ ದೇವತೆ ಅಂದ್ರೆ ಮೇಘಕ್ಕೆ ಅಭಿಮಾನಿಯಾದಂತಹ, ಘನ ಅಂದ್ರೆ ಮೇಘ, ಘನ ಅಂದ್ರೂ ಮೇಘ ಅಂದ್ರೂ ಒಂದೇ, ಘನಪ ಅಂದ್ರೆ ಮೇಘದನ್ನು ಪಾಲಿಸು ಅಂದ್ರೆ ಮೇಘವನ್ನು ಪಾಲಿಸುವವನು ಅಂದ್ರೆ ಆ ಮೇಘಕ್ಕೆ ಅಭಿಮಾನಿಯಾದವನು, ಅಂತಹ ಮೇಘಾಭಿಮಾನಿಯಾದಂತಹ ಆ ಪರ್ಜನ್ಯ ದೇವತೆ, ಆ ಪರ್ಜನ್ಯ ದೇವತೆ ಪ್ಲಸ್ ಅನಿರುದ್ಧನ ಸ್ತ್ರೀ ಉಷಾದೇವಿ, ಅನಿರುದ್ಧನ ಪತ್ನಿಯಾದಂತಹ ಉಷಾದೇವಿ. ಅಷ್ಟೇ ಅಲ್ಲದೆ ದ್ಯು ನದಿ, ದೇವತಾ ನದಿ ಅಂದ್ರೆ ಗಂಗಾ ನದಿ, ದ್ಯುಲೋಕಕ್ಕೆ ಸಂಬಂಧಪಟ್ಟವಳು ದೇವ ಗಂಗಾ, ಗಂಗಾ ನದಿ. ಅದಾದ ಮೇಲೆ ಸಂಜ್ಞಾ ಅಂತ ಹೇಳಿ, ಸಂಜ್ಞಾ ದೇವಿ ಸೂರ್ಯನ ಪತ್ನಿಯಾದಂತಹ ಸಂಜ್ಞಾ, ಶ್ಯಾಮಲ ಧರ್ಮರಾಜನ ಪತ್ನಿಯ ಶ್ಯಾಮಲ, ರೋಹಿಣಿ ದೇವಿ ಇವರೆಲ್ಲರೂ ಕೂಡ ಈ ಐವರು ಐದು ಮಂದಿ ಸ್ತ್ರೀಯ ದೇವತೆಗಳು ಪ್ಲಸ್ ಪರ್ಜನ್ಯ ಶಕ್ ಅಂತ ಕರೀತಾರೆ. ಈ ಆರು ಮಂದಿ ಕೂಡ ಅನಾಖ್ಯಾತ ದೇವತೆ ಕೇಳಿದ್ದಕ್ಕಿಂತಲೂ ಮೇಲಿನ ಕಕ್ಷದವರಾಗಿದ್ದಾರೆ. ಈ ಆರು ಮಂದಿ ಒಂದು ಕಕ್ಷದಲ್ಲಿ ಇದ್ದಾರೆ. ಸೊ ಈ ಇವರ ಹೇಳಿದ್ದಾರೆ, ಸೊ ದಿನದಿ ಸಣ್ಣ ಶ್ಯಾಮಲಾರೋಹಿಣಿಗಳೈವರು ಸಮರು ಅನಾಖ್ಯಾತ ಅನಿಮಿಷ ಉತ್ತಮರಿ ಇವರಿಗಿಂದಲೇ ನೂರು ಕರ್ಮಧರು ಅಂತ ಹೇಳಿ. ಸೊ ಈ ಐದು ಈ ಆರು ಮಂದಿ ಕಕ್ಷ ಷಟ್ಕ ಅಂತ ಆರು ಮಂದಿ ಯಾರಿದ್ದಾರೋ ಆ ಕಕ್ಷಕ್ಕಿಂತಲೂ ಅನಾಖ್ಯಾತ ದೇವತೆಕ್ಕಿಂತಲೂ ಉತ್ತಮರಾದಂತಹ ಇವರಿಗಿಂತಲೂ ಉತ್ತಮರಾಗಿರುವಂತಹ ಅವರು ನೂರು ಜನ ಕರ್ಮಧರುವಾದ. ಸೊ ಕರ್ಮದ ದೇವತೆಗಳು ನೂರು ಕರ್ಮಧರು ಅಂತೇಳಿ ಕರ್ಮದ ದೇವತೆಗಳು ನೂರು ಮಂದಿ ಅವರು ಉತ್ತಮರಾಗಿದ್ದಾರೆ ಅಂತೇಳಿ. ಯಾರಿಗಿಂತಲೂ ಉತ್ತಮರಾಗಿದ್ದಾರೆ? ಈ ಆರು ಮಂದಿಕ್ಕಿಂತಲೂ ಅವರು ಉತ್ತಮರಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಆ ಇನ್ನು ಮೇಲಿನ ಕಕ್ಷದವರನ್ನು ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಪೃಥು ನಹುಷ ಶಶಿಬಿಂದು ಪ್ರಿಯವ್ರತ ಪರೀಕ್ಷಿತ ನೃಪರು ಭಾಗೀರಥಿಯ ನೋಡಲ್ಕಧಿಕ ಬಲ್ಯಾದಿಂದ್ರ ಸಪ್ತಕರು ಪಿತೃಗಳೇಳೆಂಟಧಿಕವು ಅಪ್ಸರ ಸತಿಯರೀರೈದೊಂದು ಮನುಗಳು ದಿದಿದ ಗುರುಚಾವನ ಉಚತ್ಯರು ಕರ್ಮಧರ ಸಮರು. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಬರ್ಲಕ್ಕೆ ಅವಕಾಶವಿದೆ. ಪಿತೃಗಳೇಳು ಎಂಟಧಿಕ ಅಂತೇಳಿ, ಪಿತೃಗಳು ಏಳು ಎಂಟು, ಸೊ ಸಪ್ತಕರು ಪಿತೃಗಳು ಏಳು ಎಂಟಧಿಕವು ಅಂತೇಳಿ. ಎಂಟು ಅಂತ ಪಿತೃಗಳು ಎಂಟು ಅಂತೇಳಿ ಕೆಲವು ಜನ ಹೇಳುವ ಹಾಗೆ ಮಿಸ್ಟೇಕ್ ಮಾಡ್ಕೊಳ್ತಾರೆ, ಹಾಗಲ್ಲ. ಈ ಎಂಟು ಅಂದ್ರೆ ಎಂಟು ಜನ ಗಂಧರ್ವರಿದ್ದಾರೆ ಸ್ಪೆಷಲ್ ಆಗಿರುವಂತ ಅವರು, ಅವರು ಆ ಎಂಟು ಜನ ಇಲ್ಲಿ ಬರ್ತಾರೆ ಅಂತೇಳಿ. ಸೊ ಇಲ್ಲಿ ಈ ಗಂಗಾದೇವಿಕ್ಕಿಂತ ಮುಂಚಿನ ಹೇಳಿದ ಕಕ್ಷ ಗಂಗಾದೇವಿಯ ಕಕ್ಷ, ಆರು ಮಂದಿ ಇರುವಂತಹ ಅವರು ಆ ಕಕ್ಷಕ್ಕಿಂತಲೂ ಮೇಲಿನ ಕಕ್ಷದಲ್ಲಿ ಇರುವಂತಹ ಅವರು ಪೃಥು ನಹುಷ ಶಶಿಬಿಂದು ಪ್ರಿಯವ್ರತ ಪರೀಕ್ಷಿತ ಅನ್ನುವ ರಾಜರು ಯಾರಿದ್ದಾರೋ ಈ ರಾಜರು ಆ ಗಂಗೆಯಕ್ಕಿಂತಲೂ ಮೇಲಿನ ಕಕ್ಷದವರು. ಪೃಥು ನಹುಷ ಶಶಿಬಿಂದು ಪ್ರಿಯವ್ರತ ಪರೀಕ್ಷಿತ ಅನ್ನುವರು ಭಾಗೀರಥಿಯ ನೋಡಲು ಅಧಿಕ, ಭಾಗೀರಥಿ ಗಂಗಾದೇವಿಕ್ಕಿಂತಲೂ ಅಧಿಕವಾಗಿದ್ದಾರೆ ಅಂಥೇಳಿ ಹೇಳಿದ್ದಾರೆ. ಅದಾದ ಮೇಲೆ ಈ ಇವರಿಗಿಂತಲೂ ಕೂಡ ಉತ್ತಮ ಆ ಬ್ರಾದರ್ ಯಾರಿದ್ದಾರೋ ಲಿಸ್ಟ್ ಮಾಡಿದವರು ಅವರಿಗಿಂತಲೂ ಮೇಲಿನ ಆ ಕಕ್ಷದವರು ಯಾರಂತ ಹೇಳಿದ್ರೆ ಬಲಿ ಮೊದಲಾದಂತಹ ಏಳು ಜನ ಇಂದ್ರರು ಯಾರಿದ್ದಾರೋ ಅವರು, ಬಲಿಯಾದಿ ಇಂದ್ರ ಸಪ್ತಕರು ಅಂಥೇಳಿ ಬಲಿ ಮುಂತಾದಂತಹ ಏಳು ಜನ ಇಂದ್ರರು ಅಲ್ಲಿ ಆ ಕಕ್ಷಕ್ಕಿಂತಲೂ ಮೇಲಿನವರು. ಸೊ ಈ ಗಂಗೆ ಕಕ್ಷಕ್ಕಿಂತಲೂ ಮೇಲಿನವರಾಗಿದ್ದಾರೆ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಅವರಿಗಿಂತಲೂ ಪಿತೃಗಳು ಏಳು, ಏಳು ಜನ ಪಿತೃಗಳು ಎಂಟು ಅಂತ ಹೇಳಿದ್ದಾರೆ. ಎಂಟು ಅಂತ ಹೇಳಿದ್ರೆ ಮುಂಚಿನ ಬೇರೆ ಬೇರೆ ಕಡೆ ಹೇಳಿದ ಸಮಾಚಾರವನ್ನು ಆಧಾರವಾಗಿ ಮಾಡಿಕೊಂಡು ಎಂಟು ಜನ ಗಂಧರ್ವರು ಅಂತ ನಾವು ತಗೋಬೇಕು. ಸೊ ಈ ಎಂಟು ಜನ ಗಂಧರ್ವರು ಅವರು ಅಧಿಕವಾಗಿದ್ದಾರೆ. ಅವರಿಗಿಂತಲೂ ಅಪ್ಸರ ಸತಿಯರು ಅಲ್ಲಿ ಹೇಳಿದ ಸತಿಯರು ಈರೈದು ಒಂದು ಅಂತೇಳಿ, ಈರೈದು ಒಂದು ಅಂತ ಹೇಳಿದರೆ ಈರು ಐದು, ಟೂ ಟೈಮ್ಸ್ ಫೈವ್ ಟೆನ್, ಒಂದು ಪ್ಲಸ್ ಒನ್ ಇಲೆವೆನ್, ಸೊ ಹನ್ನೊಂದು ಮಂದಿ ಮನುಗಳು. ಸೊ ಈರೈದೊಂದು ಮನುಗಳು ದಿದಿದ ಗುರು ಚಾವನ ಉಚತ್ಯರು ಕರ್ಮಧರ ಸಮರು ಅಂತೇಳಿ. ಅಂದ್ರೆ ಈ ಕರ್ಮದ ದೇವತೆಗಳಿಗೆ ಸಮಾನರಾದವರು ಯಾರು ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ, ಈ ಎಂಟು ಜನ ಶ್ರೇಷ್ಠ ಅಪ್ಸರ ಸ್ತ್ರೀಯರು, ಹನ್ನೊಂದು ಮನುಗಳು, ದೈತ್ಯ ಗುರುಗಳಾದಂತಹ ಶುಕ್ರಾಚಾರ್ಯರು, ದಿತಿಜ ಅಂದ್ರೆ ದಿತಿಗೆ ಹುಟ್ಟಿದವರು ದೈತ್ಯ, ಅವರಿಗೆ ಗುರುವಾದವರು ಶುಕ್ರಾಚಾರ್ಯರಿಗೆ ದೈತ್ಯ ಗುರುಗಳು, ದ್ವಿತೀಯ ಗುರುಗಳು ಅಂತೇಳಿ. ಸೊ ಈ ಶುಕ್ರಾಚಾರ್ಯರು ಅದಾದ ಮೇಲೆ ಚ್ಯಾವನ ಉಚತ್ಯರು ಅಂದ್ರೆ ಚ್ಯವನ ಮುನಿ, ಉಚತ್ಯ ಮುನಿ ಇವರೆಲ್ಲರೂ ಕೂಡ ಕರ್ಮದ ದೇವತೆಗಳಿಗೆ ಸಮನಾದ ಕಕ್ಷದಲ್ಲಿ ಇರುವವರಾಗಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ. ಸೊ ಇಲ್ಲಿವರೆಗೂ ನಾವು ಇಲ್ಲಿಗೆ ಲಾಟ್ ಆಫ್ ಇನ್ಫಾರ್ಮೇಶನ್ ಬಂದಿದೆ. ಸೊ ಇಲ್ಲಿಗೆ ಇವತ್ತು ಟೆಂಪ್ರರಿಯಾಗಿ ಸ್ಟಾಪ್ ಮಾಡೋಣ ನಾವು, ಮತ್ತು ಮೇಲಿನ ಕಕ್ಷಗಳನ್ನು ಇದರದ್ದು ಕೂಡ ಸ್ವಲ್ಪ ವಿಸ್ತಾರ ಏನಾಯ್ತರೆ ನೋಡಿಬಿಟ್ಟು ಮೇಲಿನ ಕಕ್ಷಗಳನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಗಾಯನ ಮಾತ್ರ ಮನಸ್ಸಿನಿಂದ ಬುದ್ಧಿಪೂರ್ಣ ಕೃಷ್ಣಾರ್ಪಣಮಸ್ತು. ಆಮೇಲೆ ಈ ವಿರಾಟ್ ರೂಪದ್ದು ಏನೋ ಒಂದು ಪ್ರಶ್ನೆ ಬಂದಿತ್ತಲ್ವಾ, ಲೋಕಗಳದ್ದು ನೇತ್ರ ಅವ್ರು ಬಂದಿದ್ದಾರ? ಅದೇ ಅದು ವಿರಾಟ್ ರೂಪದ ವರ್ಣನೆ ಅಂತ ಹೇಳಿ ಇದು ಭಾಗವತದಲ್ಲಿ ಬರುವಂತ ವಿಷಯ. ಸೊ ಆಕ್ಚುಲಿ ಅದಕ್ಕೆ ಮುಂಚೆ ಅದು ಮಾಡ್ಲಿಕ್ಕೆ ಮುಂಚೆ ಈ ಹರಿಕಥಾಂಶದ ಪ್ರಶ್ನೆಗಳಿದ್ದೆ ಅದನ್ನು ಮಾಡಿಬಿಟ್ಟು ವಿಲ್ ಕಂಟಿನ್ಯೂ. ಅದು ಏನ ಕ್ವಶನ್ ಹರಿಕಥಾನುಸಾರದಲ್ಲಿ ಖಂಡಿತ ನರಗಂಧರ್ವರು ದೇವಗಂಧರ್ವರು ಅಂತ ಹೇಳಿದರೆ ದೇವಗಂಧರ್ವರು ಅಂತ ಹೇಳುವವರು ಅವರಿಗೆ ದೇವತೆಗಳ ಜೊತೆಗೆ ತಿರುಗಾಡುವಂತಹವರು, ಅವರಿಗೆ ದೇ ಹ್ಯಾವ್ ಫ್ರೀ ಆಕ್ಸ್, ದೇವತೆಗಳು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲರೂ ಹೋಗುವಂತಹವರು, ದೇವತೆಗಳ ಸಭೆಯಲ್ಲಿ ಕೂಡ ಮಾಡುವಂತಹವರು. ಸೊ ಅವರಿಗೆ ಸ್ಪೆಷಲ್ ಪ್ರಿವಿಲೇಜಸ್ ಎಲ್ಲ ಬೇಕಾದಷ್ಟಿದೆ ಒಂದು. ಎರಡನೇದಾಗಿ ದೇವಗಂಧರ್ವರಿಗೆ ಅವರು ದೇವತೆಗಳಿಗಿರುವ ಲಕ್ಷಣಗಳೆಲ್ಲ ಅವರಿಗಿದೆ, ಕೆಪ್ಯಾಸಿಟಿ ಕಮ್ಮಿ ಸ್ವಲ್ಪ ಅಷ್ಟೇ ಹೊತ್ತು, ಬಟ್ ಇಟ್ಸ್ ಲೈಕ್ ಮಿನಿ ದೇವತೆಗಳಿದ್ದಂತೆ. ಅದಕ್ಕೆ ದೇವಗಂಧರ್ವರು ಅಂತ ಕರೀತಾರೆ. ಹಾ ಹಾ ಗಂಧರ್ವ, ಹೂ ಹೂ ಗಂಧರ್ವ, ತುಂಬುರು ಇವರೆಲ್ಲರೂ ಕೂಡ ದೇವಗಂಧರ್ವರು. ಸೊ ಅವರಿಗೆ ಸ್ಪೆಷಲ್ ದೇವಸಭೆಗಳಲ್ಲಿ ಹಾಡು ಹೇಳುವುದಾಗಲಿ, ದೇವತೆಗಳಿಗೆ ಒಡನಾಡ್ತಾರೆ, ದೇವತೆಗಳಿಗೆ ಸ್ಪೆಷಲ್ ಸೇವೆ ಮಾಡುವಂಥವ್ರು, ಅವರಿಗೂ ಅಸಿಸ್ಟೆಂಟ್ಸ್ ಥರ ಇರ್ತಾರೆ. ಬಟ್ ಅವರಿಗೆ ಆ ದೇವತೆಗಳಿಗೆ ಬಹಳ ಅಂದರೆ ಕ್ಲೀನಿಂಗ್ ಕೆಲಸಗಳು ಇತ್ಯಾದಿ ಕೆಲಸಗಳು ಮಾಡುವವರು ನರಗಂಧರ್ವರು. ಸೊ ಅವರು ಒಡನಾಟ ದೇವತೆಗಳ ಸಮಾನವಾದ ಒಡನಾಟ ಇರೋದಿಲ್ಲ, ದೇವತೆಗಳಿರುವ ಕೆಪ್ಯಾಸಿಟಿ ಇರೋದಿಲ್ಲ. ಅಷ್ಟೇ ಅಲ್ಲದೆ ದೇವಗಂಧರ್ವರಿಗೆ ನಾನು ಹೇಳಿದಂತೆ ಸಾಂಶರ ಅಂದರೆ ಏಕಕಾಲದಲ್ಲಿ ಅನೇಕ ದೇಹಗಳನ್ನು, ಮೋರ್ ದ್ಯಾನ್ ಒನ್ ಬಾಡಿ ಎಟ್ ಎ ಟೈಮ್, ಅಂದರೆ ಸಾಂಶರು ಒಂದು ಅಂದರೆ ಅಂಶ ಅಂದರೆ ಜೀವಕ್ಕೆ ಜೀವ ಭಿನ್ನವಾಗೋದಿಲ್ಲ, ಪ್ರಕಾಶ ವ್ಯಾಪ್ತಿ ಅಂತ ಕರಿತೀವಿ. ಅಂದರೆ ತಮ್ಮ ಪ್ರಕಾಶದಿಂದ ಇನ್ನೊಂದು ದೇಹವನ್ನು, ಈಗ ಉದಾಹರಣೆಗೆ ದೇವತೆಗಳು ಹಾಗೆ ಇಂದ್ರ ತನ್ನ ಅವತಾರವಾದ ಇಂದ್ರ ಇರುವಾಗಲೇ ಅರ್ಜುನನು ಇರ್ತಾನೆ. ಅಂದರೆ ಏಕಕಾಲದಲ್ಲಿ ಅನೇಕ ದೇಹ, ಮೋರ್ ದ್ಯಾನ್ ಒನ್ ಬಾಡಿ ತಗೊಳ್ಳೋ ಸಾಮರ್ಥ್ಯ ಇದೆ ಅವರಿಗೆ, ಪ್ರಕಾಶ ವ್ಯಾಪ್ತಿ ಇರುವುದರಿಂದ. ಆ ಕೆಪ್ಯಾಸಿಟಿಯೇ ದೇವಗಂಧರ್ವರಿಗೂ ಇದೆ. ದೇವಗಂಧರ್ವರಾದವರು ಅಂದರೆ ಒಂದು ಸ್ಥಾನದಲ್ಲಿ ಮೂಲ ರೂಪದಿಂದ ಅವರು ಇರ್ತಾರೆ, ಅವತಾರದಿಂದ ಸೇಮ್ ಟೈಮ್ ಇನ್ನೊಂದು ಅವತಾರವನ್ನು ತಗೊಂಡು ಅವರು ದೇ ಟೇಕ್ ಎ ಬಾಡಿ, ಮಲ್ಟಿಪಲ್ ಬಾಡಿ, ದೇ ಕ್ಯಾನ್ ಟೇಕ್ ಮೋರ್ ದ್ಯಾನ್ ಒನ್ ಬಾಡೀಸ್. 10 ಬಾಡಿ ತಗೋಬಹುದು, 50,000 ಶರೀರಗಳು ತಗೋಬಹುದು, 100 ಶರೀರಗಳು ತಗೋಬಹುದು. ದೇ ಕ್ಯಾನ್ ಟೇಕ್ ಮಲ್ಟಿಪಲ್ ಬಾಡೀಸ್, ಬಟ್ ಭಗವಂತನ ಆಜ್ಞೆ ಅಂತ ತಗೋಬೇಕು. ಜಸ್ಟ್ ಬಿಕಾಸ್ ದೇ ಹ್ಯಾವ್ ದ ಕೆಪಾಸಿಟಿ ತಗೊಂಡು ಬಿಡ್ತೀನಿ ಎಲ್ಲ ಕರ್ಮವನ್ನು ನಾನೇ ಈಗಲೇ ಮುಗಿಸ್ಬಿಡ್ತೀನಿ ಅಕೌಂಟ್ ಅಂತ ಇಲ್ಲ, ಹಾಗೆ ಮಾಡ್ಲಿಕ್ಕಿಲ್ಲ. ಆದರೆ ಭಗವಂತನ ಆಜ್ಞೆಯಂತೆ ಅವರು ಏಕಕಾಲದಲ್ಲಿ ಅನೇಕ ದೇಹಗಳನ್ನು ಧಾರಣೆ ಮಾಡುವ ಸಾಮರ್ಥ್ಯ ಇರುವಂತಹ ಅವರು ದೇವಗಂಧರ್ವರು. ಸೊ ನರಗಂಧರ್ವರು ಇಲ್ಲ ಮನುಷ್ಯ ಗಂಧರ್ವರು ಅನ್ನುವವರಿಗೆ ಅವರು ಏಕಕಾಲದಲ್ಲಿ ಒಂದೇ ಶರೀರ, ಈಗ ಅವರು ಅಲ್ಲಿರ್ತಾರೆ, ಅವರು ಒಂದು ಅವತಾರ ಎಲ್ಲಾದ್ರೂ ಹುಟ್ಟಬೇಕಂತ ಹೇಳಿದರೆ ಮೂಲ ರೂಪದಲ್ಲಿ ಮತ್ತಿರೋದಿಲ್ಲ ಅವರು. ಅವ್ರು ಮತ್ತೆ ಅದೇ ಅಂದ್ರೆ ಅವತಾರ ತಗೊಂಡು ಇನ್ನೊಂದು ಕಡೆ ಬಂದುಬಿಟ್ರೆ ಇನ್ನೊಂದು ಆ ದೇಹ ಪಡೆದಾಗ ಅಲ್ಲಿ ಮಾತ್ರ ಇರ್ತಾರೆ. ದೇ ಕೆನಾಟ್ ಟೇಕ್ ಮಲ್ಟಿಪಲ್ ಬಾಡೀಸ್ ಅಟ್ ದ ಸೇಮ್ ಟೈಮ್, ಅಂದ್ರೆ ಅದಕ್ಕೆ ಮನುಷ್ಯರಂತೆ ಇದ್ದಾರೆ. ನೋಡ್ರಿ, ದೇವಗಂಧರ್ವರು ದೇವರಂತೆ ಇದ್ದಾರೆ, ದೇವತೆಗಳಂತೆ. ಮನುಷ್ಯ ಗಂಧರ್ವರು ಮನುಷ್ಯ ಅಂದ್ರೆ ಹಾಗಂದ್ರೆ ಮನುಷ್ಯರು ಸಮಾನರಲ್ಲ, ಅವರು ಮನುಷ್ಯರಿಗಿಂತ ಬಹಳ ಚಕ್ರವರ್ತಿಗಳಿಗಿಂತಲೂ ಉತ್ತಮರು. ದೇವತೆಗಳ ಜೊತೆಯಲ್ಲಿ ಸಂಬಂಧ ಇದೆ, ದೇವತೆಗಳನ್ನು ನೋಡ್ತಾರೆ, ಎಲ್ಲವೂ ಮಾಡ್ತಾರೆ. ಆದರೆ ಮನುಷ್ಯರಂತೆ ಅವರಿಗೆ ಏಕಕಾಲದಲ್ಲಿ ಒಂದೇ ಶರೀರ, ದೇ ಕೆನಾಟ್ ಟೇಕ್ ಮಲ್ಟಿಪಲ್ ಬಾಡೀಸ್, ಪ್ಲಸ್ ದೇ ವಿಲ್ ಡೂ ಎಲ್ಲ ಕಳಗಿನ ಕೆಲಸ, ಏನೋದು ಕ್ಲೀನ್ ಮಾಡೋದು, ತೊಳೆಯುವುದು ಇತ್ಯಾದಿ ದೇವತೆಗಳಿಗೆ ಕೆಲಸಗಳನ್ನು ಮಾಡ್ತಾ ಸೇವೆ ಅಂದರೆ ಪಾದ ಸೇವನೆ ಮಾಡುವಂಥವ್ರು, ಹಾಗನ್ನ ಮಾಡುವಂಥವರಾಗಿದ್ದಾರೆ. ಅವ್ರು ದೇವಗಂಧರ್ವರಿಗೂ ಸೇವೆ ಮಾಡ್ತಾರೆ, ಮನುಷ್ಯ ಗಂಧರ್ವರು ನರಗಂಧರ್ವರು ದೇವತೆಗಳಿಗೂ ದೇವಗಂಧರ್ವರಿಗೂ ಇಬ್ಬರ ಸೇವೆಯನ್ನು ಮಾಡುವವರಾಗಿದ್ದಾರೆ. ಪ್ಲಸ್ ಅವರ ಕೆಪಾಸಿಟಿ ಕೂಡ ಬಹಳ ಕಡಿಮೆ ಕಂಪೇರ್ ಟು ದೇವಗಂಧರ್ವರು.
ಆಯ್ತು, ನರಗಂಧರ್ವರು ನನಗೆ ಒಂದು ಪ್ರಶ್ನೆ ಇತ್ತು, ಈ ಚಿರಪಿತೃಗಳು ಅಂತಂದ್ರೆ ಇಲ್ಲಿ ಬರೋರು ಯಾರು ಮೂರನೇ ಪದ್ಯದಲ್ಲಿ?
ಇದು 7 ಮಂದಿ ಚಿರಪಿತೃಗಳಿದ್ದಾರೆ. ನಾವು ಈ ಚಿರಪಿತೃಗಳ ಸಮಾಚಾರ ನಮ್ಗೆ ವಿಸ್ತಾರವಾಗಿ ನಾನು ನಿಮ್ಗೆ ಇನ್ನೊಂದ್ಸಾರಿ ಆಕ್ಚುಲಿ ಇದನ್ನು ಅಲಾಂಗ್ ವಿತ್ ಶ್ಲೋಕ ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನು ಹರಿವಂಶದಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಸೊ ಇವರನ್ನು ನಾವು ಚಿರಪಿತೃಗಳು 7 ಮಂದಿ ಇದ್ದಾರೆ, ಆ 7 ಮಂದಿ ಯಾರು ಅವ್ರ ಹೆಸರುಗಳು ಎಲ್ಲಾನು ಬರುತ್ತೆ, ಅದು ವಿಸ್ತಾರವಾದ ವಿವರಣೆ ಬರುತ್ತೆ. ನಾನು ನಿಮ್ಗೆ ಅದು ಅಲಾಂಗ್ ವಿತ್ ಶ್ಲೋಕ ನಿಮ್ಗೆ ನಾನು ಇನ್ನೊಂದ್ಸರಿ ಹೇಳ್ತೀನಿ. ಎರಡು ಕರೆಕ್ಟೇ. ನಾರ್ಮಲ್ ಆಗಿ ಪಾಪ್ಯುಲರ್ ಆಗಿ ಹೇಳುವಂತಹದ್ದು ಸ್ವಾಹಾದೇವಿ, ಯಾಕಂದ್ರೆ ಎಲ್ಲ ಕಡೆ ಸ್ವಾಹ ಸ್ವಾಹ ಅಂತ ಹೇಳಿದ್ರು, ಆ ಸ್ವಾಹ ಅನ್ನುವುದು ಪಾಪ್ಯುಲರ್ ಆಗಿರುವಂತಹದ್ದು. ಸ್ವಹ ಅನ್ನುವುದು ಛಾಂದಸ್ಸಿಗ ಅಂದ್ರೆ ಛಂದಸ್ಸಿಗಾಗಿ, ಇಲ್ಲಿ ನಮಗೆ ಮೀಟರ್ ಸರಿ ಬಾಕ್ಬೇಕು. ಸ್ವಹ ಅನ್ನೋದು ಪ್ರಯೋಗ, ಸ್ವಹ ಅನ್ನುವುದು ಆಕ್ಸೆಪ್ಟಬಲ್ ಫಾರ್ಮ್, ದಟ್ ಈಸ್ ಆಕ್ಚುಲಿ ಎ ಡಿರೈವೇಶನ್ ಫ್ರಮ್ ಸ್ವಾಹ. ಸ್ವಾಹ ಅನ್ನುವುದು ಮೂಲವಾತಃ ಬಂದಂತಹ ಶಬ್ದ, ಆ ಮೂಲತಃ ಬಂದ ಸ್ವಾಹ ಶಬ್ದವನ್ನು ಮಾಡರೇಟ್ ಮಾಡಿದ ಸ್ವಹ ಅಂತಾಯಿತು. ಪ್ರಖ್ಯಾತವಾಗಿರುವಂತಹದ್ದು ಸ್ವಾಹ. ಸ್ವಹ ಅನ್ನುವುದು ಛಂದಸ್ಸಿಗಾಗಿ ಪ್ರಯೋಗ ಮಾಡಿದ್ದಾರೆ. ಬೋತ್ ಆರ್ ಆಕ್ಸೆಪ್ಟಬಲ್ ಫಾರ್ಮ್ಸ್, ಬಟ್ ಸ್ವಾಹ ಇಸ್ ಮೋರ್ ಪಾಪ್ಯುಲರ್, ಸ್ವಹ ಇಸ್ ಲೆಸ್ ಪಾಪ್ಯುಲರ್. ಶ್ಯಾಮಲ ಅದು ಅದರಲ್ಲಿ ಯಾವಾಗಲೂ ಶ್ಯಾಮಲಾನೇ, ಯಾಕಂದ್ರೆ ಶ್ಯಾಮಲ ಅಲ್ಲ, ಶ್ಯಾಮಲ ಅಲ್ಲ, ಶ್ಯಾಮಲ. ಅದು ಕೆಲವು ಕಡೆ ಹೇಗೆ ಸ್ವಾಹ ಅನ್ನು ಸ್ವಹ ಮಾಡ್ತಾರೋ, ಶ್ಯಾಮಲಾನು ಶ್ಯಾಮಲ ಮಾಡ್ತಾರೋ, ಸಾಮಲ ಶ್ಯಾಮಲ ಮಾಡೋದಿಲ್ಲ. ಬಟ್ ಶ್ಯಾಮಲ ಅನ್ನೋದು ಶ್ಯಾಮಲ ಅಂತಲೂ ಪ್ರಯೋಗ ಮಾಡ್ತಾರೆ. ಬಟ್ ಶ್ಯಾಮಲ ಅನ್ನೋದು ಈಸ್ ದ ಮೋಸ್ಟ್ ಪಾಪ್ಯುಲರ್, ಅದಕ್ಕೆ ಛಾಂದಸಿಕವಾಗಿ ಶ್ಯಾಮಲ ಅಂತ ಪ್ರಯೋಗ ಮಾಡೋದುಂಟು. ಸೊ ಶ್ಯಾಮಲ ಅನ್ನೋದು ಈಸ್ ದ ಮೋಸ್ಟ್ ಕಾಮನ್ ಅಂಡ್ ಪಾಪ್ಯುಲರ್, ಶ್ಯಾಮಲ ಶ್ಯಾಮಲ.
ಈಗ ಶ್ಲೋಕ ಮೊದಲಿಂದ ಕೊನೆ ಹೋಗಾದ್ ಕೊನೆಯಿಂದ ಮೊದಲು ಬಂದ್ರೆ ಅದೇ ಅವರೋಗ್ನ ಆಗತ್ತಲ್ಲ, ಇದಕ್ಕೆ ತನಿಯ ಅವರೋಗ್ನ ಒಂದು ತಾರತಮ್ಯ ತಂದಿ ಇದೆ.
ಅದು ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಆರೋಹಣ ಅವರೋಹಣ ಎರಡನ್ನು ಹೇಳುವುದಕ್ಕೆ ರೀಸನ್ನು, ಒಂದು ಆ ತಾರತಮ್ಯದ ಇದು ಅಷ್ಟೊಂದು ಪ್ರಾಕ್ಟೀಸ್ ಮಾಡಬೇಕು, ಅದನ್ನು ಎಂಫಸೈಸ್ ಮಾಡ್ಬೇಕು. ಯಾಕಂದ್ರೆ ಭಗವಂತನ ಮಹಿಮೆ, ಭಗವಂತ ಸರ್ವೋತ್ತಮ ಸರ್ವೋತ್ತಮ ಅಂತ ಸುಮ್ಮನೆ ತಿಳ್ಕೊಂಡ್ರೆ ಆಗೋದಿಲ್ಲ. ಆ ಭಗವಂತನ ಸರ್ವೋತ್ತಮತ್ವ ಹೇಗೆ ಫಂಕ್ಷನ್ ಆಗುತ್ತೆ ಅನ್ನೋದು ಆರೋಹಣ ತಾರತಮ್ಯ ಅವರೋಹಣ ತಾರತಮ್ಯದಲ್ಲಿ ಎರಡು ವಿಧವಾದ ಮುಖಗಳು. ಆರೋಹಣ ತಾರತಮ್ಯ ಕೆಳಗಿಂದ ಮೇಲಿನವರು, ಕೆಳಗಿಂದ ಮೇಲಿನವರು ಅಂತ ಹೇಳಿದ್ರೆ ಉಪನಿಷತ್ತಿನಲ್ಲಿ ಬಂದಂತೆ ನಮಗೆ ಒಬ್ಬರಿಗೆ ಬಿಂಬ ಪ್ರತಿಬಿಂಬ ಭಾವ. ಸೊ ಕೆಳಗಿನವರಿಗೆ ಮೇಲಿನವರು ಬಿಂಬರಾಗ್ತಾರೆ, ಮೇಲಿನವರಿಗೆ ಕೆಳಗಿನವರು ಪ್ರತಿಬಿಂಬ ಆಗ್ತಾರೆ. ಸೊ ಆರೋಹಣ ತಾರತಮ್ಯ ಹೇಳುವಾಗ ಇವರಿಗಿಂತ ಇವರ ಮೇಲೆ ಇವರ ಮೇಲೆ ಇವರ ಮೇಲೆ ಅಂತ ಹೇಳ್ತಾ ಹೊರುವಾಗ ಇವರಿಗೆ ಅವರು ಬಿಂಬರಾಗಿದ್ದಾರೆ. ಪ್ರತಿಬಿಂಬವನ್ನು ಮೊದಲು ನೋಡಿ ಪ್ರತಿಬಿಂಬದಿಂದ ಬಿಂಬದ ಲಕ್ಷಣಗಳನ್ನು, ಇವರಿಗಿಂತ ಇವರು ಉತ್ತಮರಾಗಿದ್ದಾರೆ. ಯಾಕೆ ಉತ್ತಮರಾಗಿದ್ದಾರೆ? ಭಕ್ತಿಯು ಜಾಸ್ತಿ, ಭಗವಂತನ ಜ್ಞಾನವೂ ಜಾಸ್ತಿ, ಆ ಕಾರಣದಿಂದ ಉತ್ತಮರು. ಸೊ ಇವರಿಗಿಂತಲೂ ಮನುಷ್ಯರಲ್ಲಿಯೇ ವಿಭಿನ್ನ ಕಕ್ಷಾ ವೇರಿಯೇಷನ್ಸ್ ಇರ್ಬೋದು, ಬಟ್ ವಿಭಿನ್ನ ಕಕ್ಷ ಇರುವ ವೇರಿಯೇಷನ್ಸ್ ಅವು ಸಜಾತಿ ಗುಣಗಳಿಂದ ಭೇದ. ಅಂದ್ರೆ ಏನು, ಒಬ್ಬನಿಗಿಂತ ಒಬ್ಬನಿಗೆ ತಿಳುವಳಿಕೆ ಜಾಸ್ತಿ ಇರಬಹುದು. ಈ ವಿಧವಾಗಿ ಸಜಾತಿ ಗುಣಗಳಿಂದಲೇ ವೇರಿಯೇಷನ್ ವಿಭಿನ್ನ ಕಕ್ಷ. ಬಟ್ ಒಂದು ಕಕ್ಷದಿಂದ ಇನ್ನೊಂದು ಕಕ್ಷಕ್ಕೆ ಹೋದಾಗ ಇಟ್ ಈಸ್ ನಾಟ್ ಓನ್ಲಿ ಸಜಾತಿ ಗುಣ ಬಟ್ ವಿಜಾತಿ ಗುಣ. ವಿಜಾತಿ ಗುಣ ಅಂತ ಹೇಳಿದ್ರೆ ಈ ಕಕ್ಷದವರಿಗೆ ಇಲ್ಲನೇ ಇಲ್ಲ, ಮೇಲಿನ ಕಕ್ಷದವರಿಗೆ ಇರುತ್ತೆ. ಉದಾಹರಣೆಗೆ ತಗೊಂಡ್ರೆ ಪರಶುಕ್ಲತ್ರೇಯರಿಗಿಂತಲೂ ಲಕ್ಷ್ಮೀದೇವಿ ವಿಜಾತಿ ಗುಣಗಳು ಅನೇಕವಿದೆ. ಲಕ್ಷ್ಮೀದೇವಿಗಿಂತಲೂ ಪರಮಾತ್ಮನಿಗೆ ವಿಜಾತಿ ಗುಣಗಳು ಅನೇಕವಿದೆ. ಪರಶುಕ್ಲತ್ರೇಯರಿಗೆ ಅವರಿಗೆ ಕಳಗಿರುವ ರುದ್ರಾದಿಗಳಿಗಿಂತಲೂ ವಿಜಾತಿ ಗುಣಗಳು, ಅಂದ್ರೆ ರುದ್ರಾದಿಗಳಿಗಿಲ್ಲದಂತಹ ಪರಶುಕ್ಲತ್ರಯ ಅನ್ನುವ ಲಕ್ಷಣ ಭಗವಂತನನ್ನು ಯಾವತ್ತೂ ವಿರೋಧಿಸುವುದಿಲ್ಲ, ತಪ್ಪು ಮಾಡುವುದಿಲ್ಲ, ತಪ್ಪು ತಿಳುವಳಿಕಿಲ್ಲ ಅನ್ನುವ ಲಕ್ಷಣ ರುದ್ರಾದಿ ದೇವತೆಗಳಿಗಿಲ್ಲ, ಅವರಿಗಿದೆ. ಹಾಗೆ ರುದ್ರಾದಿ ದೇವತೆಗಳಿಗೆ ಅವರಿಗೆ ಕೆಳಗಿನ ಕಕ್ಷದವರಿಗೆ ಇಲ್ಲದಿರುವ ಲಕ್ಷಣಗಳು ಅವರು ರುದ್ರಾದಿ ದೇವತೆಗಳಿಗಿರುತ್ತೆ. ಹೀಗೆ ಒಂದು ಕಕ್ಷದಿಂದ ಇನ್ನೊಂದು ಕಕ್ಷಕ್ಕೆ ಹೋದಾಗ ವಿಜಾತಿ ಗುಣ ಅಂದ್ರೆ ಅವರಿಗೆ ಇಲ್ಲದೇ ಗುಣಗಳಿರುತ್ತೆ. ಸೊ ಆರೋಹಣ ಹೇಳುವಾಗ ಕೆಳಗಿನ ಕಕ್ಷದವರಿಗಿಂತ ಮೇಲಿನ ಕಕ್ಷದವರನ್ನು ನೋಡಿದಾಗ ಇವು ಕೆಳಗಿನ ಕಕ್ಷದವರನ್ನು ಮೊದಲು ತಿಳ್ಕೋಬೇಕು, ಅಂದ್ರೆ ಈ ಬಾಟಮೋಸ್ಟ್ ಎಷ್ಟಿದ್ದಾರೆ ಅಂತ ತಿಳ್ಕೊಂಡು ಅದರಿಂದ ಆದ ಮೇಲೆ ಮೇಲಿನ ಕಕ್ಷದವರು ತಿಳ್ಕೊಳ್ತೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಮೇಲಕ್ಕೆ ಹೋದಾಗ ಈ ಆರೋಹಣ ತಾರತಮ್ಯದಲ್ಲಿ ಒಬ್ಬರಿಗಿಂತ ಒಬ್ಬರು ಭಕ್ತಿಯಲ್ಲಿ ಹೆಚ್ಚಾಗಿ 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 ಹೋಗ್ತಾ ಇದ್ದಾರೆ ಅಂತ. ಅವ ಕೊನೆಯೇಗ ಲಕ್ಷ್ಮೀ ದೇವಿ, ಲಕ್ಷ್ಮಿಗಿಂತಲೂ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅಂತ ತಿಳ್ಕೊಂಡಾಗ ಭಗವಂತನ ಮಹಿಮೆಯನ್ನು ಆರೋಹಣದ ಮೂಲಕವಾಗಿ ಭಗವಂತನ ಮಹಿಮೆಯನ್ನು ನಾವು ತಿಳು ಒಟ್ಟಾರೆ ಎನಿ ತಾರತಮ್ಯದಲ್ಲಿ ಅಲ್ಟಿಮೇಟ್ ಗೋಲ್ ಏನಂತ ಹೇಳಿದ್ರೆ ಇಟ್ ಈಸ್ ನಾಟ್ ಜಸ್ಟ್ ಟು ನೋ ಯಾರು ಯಾರಿಗಿಂತ ಕಮ್ಮಿ ಜಾಸ್ತಿ ಅಂತ ಕ್ವಿಜ್ ಕಾಂಟೆಕ್ಸ್ಟ್ಗೆ ನೋಡೋದಲ್ಲ ತಾರತಮ್ಯದ. ತಾರತಮ್ಯದ ಮೂಲಭಾವ ಏನು ಅಂತ ಹೇಳಿದರೆ ಆ ತಾರತಮ್ಯದ ಮೂಲಕವಾಗಿ ಭಗವಂತನ ಮಹಿಮೆ ಎಷ್ಟಿದೆ, ಆ ತಾರತಮ್ಯವನ್ನು ಮೇಂಟೈನ್ ಮಾಡ್ತಾ ಇದ್ದಾನೆ ದೇವರು, ಆ ಮೇಂಟೈನ್ ಮಾಡುವ ಕೆಲಸವನ್ನು ಹೇಗೆ ಮಾಡ್ತಾ ಇದ್ದಾನೆ ದೇವರು ಅಂದರೆ ಅವರ ಭಕ್ತಿಗೆ ಅನುಗುಣವಾಗಿ ಮಾಡ್ತಾ ಇದ್ದಾನೆ. ಸೊ ಈ ತಾರತಮ್ಯ ಆರೋಹಣ ತಾರತಮ್ಯದಿಂದ ಭಗವಂತನ ಮಹಿಮೆ ಒಂದು ವಿಧವಾಗಿ ತಿಳ್ಕೊಳ್ತೀವಿ, ಅವರೋಹಣ ತಾರತಮ್ಯದಿಂದ ಭಗವಂತನ ಮಹಿಮೆ ಇನ್ನೊಂದು ಹಾಗೆ ತಿಳ್ಕೊಳ್ತೀವಿ. ಭಗವಂತ ಮೇಲಿದ್ದಾನೆ, ಕಳಕ್ಕಳಗ ಬರ್ತಾ ಭಗವಂತ ಲಕ್ಷ್ಮಿಯನ್ನು ಹೇಗೆ ನಿಯಮನ ಮಾಡ್ತಾನೆ, ಹೌ ವಿ ಸೀ ಕಂಟ್ರೋಲಿಂಗ್ ಲಕ್ಷ್ಮಿ, ಲಕ್ಷ್ಮಿ ಬ್ರಹ್ಮಾದಿಗಳನ್ನು ಹೇಗೆ ನಿಯಮನ ಮಾಡ್ತಾ ಇದ್ದಾಳೆ, ಬ್ರಹ್ಮಾದಿಗಳು ದೇವತೆಗಳು ವಾಯುದೇವರು ಮುಂತಾದವರು ಅವರ ಕಳಗಿನ ಕಕ್ಷದವರು ಭಾರತೀ ಸರಸ್ವತಿಯರನ್ನು ಹೇಗೆ ನಿಯಮನ ಮಾಡ್ತಾ ಇದ್ದಾರೆ. ಸೊ ಒಬ್ಬರನ್ನು ಒಬ್ಬರು ನಿಯಮನ ಮಾಡುವ ರೀತಿಯನ್ನು ತಿಳ್ಕೊಳ್ತಾ ಬರುವುದು ಅದು ಅವರೋಹಣ ತಾರತಮ್ಯದ ಪರ್ಪಸ್ಸು. ಸೊ ಇದರಿಂದಲೂ ಭಗವಂತನ ಮಹಿಮೆ ಅಂದರೆ ಭಗವಂತ ಲಕ್ಷ್ಮಿಯನ್ನು ನಿಯಮನ ಮಾಡ್ತಾ ಇದ್ದಾನೆ, ಲಕ್ಷ್ಮಿ ಬ್ರಹ್ಮವಾಯುಗಳನ್ನು ಋತುಗಳನ್ನು ನಿಯಮನ ಮಾಡ್ತಾಳಂತ ಹೇಳಿದರೆ ಭಗವಂತನಿಗೆ ಬ್ರಹ್ಮವಾಯುಗಳನ್ನು ನಿಯಮನ ಮಾಡೋದು ಇಲ್ಲ ಅಂತ ನಾವು ತಿಳ್ಕೋಬಾರದು. ಭಗವಂತ ಲಕ್ಷ್ಮಿಯನ್ನು ನಿಯಮನ ಮಾಡ್ತಾನೆ, ಲಕ್ಷ್ಮಿ ಬ್ರಹ್ಮವಾಯುಗಳನ್ನು ನಿಯಮನ ಮಾಡುವುದಕ್ಕೆ ಬೇಕಾದ ಶಕ್ತಿಯನ್ನು ಲಕ್ಷ್ಮಿಗೆ ಕೊಡ್ತಾನೆ, ಪ್ಲಸ್ ಬ್ರಹ್ಮವಾಯುಗಳನ್ನೂ ನಿಯಮನ ಮಾಡ್ತಾನೆ. ಬ್ರಹ್ಮವಾಯುಗಳು ರುದ್ರವನ್ನು ನಿಯಮನ ಮಾಡಿದಾಗ ಭಗವಂತ ಲಕ್ಷ್ಮಿಯ ಮೂಲಕವಾಗಿ ಬ್ರಹ್ಮವಾಯುಗಳ ಮೂಲಕವಾಗಿ ರುದ್ರನನ್ನು ನಿಯಮನ ಮಾಡುವ ಶಕ್ತಿಯನ್ನು ಒಬ್ಬರಿಂದ ಒಬ್ಬರಿಗೆ ಕೊಡ್ತಾನೆ, ಭಗವಂತನೇ ಕೊಡ್ತಾನೆ, ಪ್ಲಸ್ ಭಗವಂತ ರುದ್ರಾದಿಗಳನ್ನೂ ನಿಯಮನ ಮಾಡ್ತಾನೆ. ಹೀಗೆ ಅವರೋಹಣ ಮಾಡಿದಾಗ ಭಗವಂತ ಹೇಗೆ ಕಳಗ 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 ಬರ್ತಾ ತನ್ನ ಮಹಿಮೆಯನ್ನು ಹೇಗೆ ಡೌನ್ 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 ಮಾಡ ಕಳಗಿನ ಕಕ್ಷದವರಿಗೆ ಇಟ್ಸ್ ಲೈಕ್ ಏನಂತಾರೆ ಡ್ರಿಪ್ಪಿಂಗ್ ತರ ಡ್ರಿಪ್ ಆಗ್ತಾ 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 ಬರೋದು ಆ ಕೆಳಗಿನ ಲೇಯರ್ ವರೆಗೂ ಕೂಡ ಭಗವಂತ ಈವನ್ ಟು ಮೈಕ್ರೋ ಆರ್ಗನೈಸಮ್ ಒಳಗೂ ಭಗವಂತ ನಿಂತು ಅದನ್ನು ನಿಯಮನ ಮಾಡ್ತಾನೆ. ನಿಯಮನ ಮಾಡುವ ರೀತಿ ಒಬ್ಬೊಬ್ಬರು ಮೇಲಿನವರಿಂದ ಕೆಳಗಿನವರು ಕೂಡ ಎಲ್ಲದರಲ್ಲಿಯೂ ಭಗವಂತ ನೆಲೆಸಿದ್ದಾನೆ. ಸೊ ಹೀಗೆ ಭಗವಂತನ ಮಹಿಮೆಯ ಅಪಾರ ವಿಶೇಷತ್ವವನ್ನು ತಿಳ್ಕೊಳ್ಳುವುದಕ್ಕೆ ಎರಡು ಎರಡು ಮುಖಗಳನ್ನು ಕೊಡುತ್ತೆ ಆರೋಹಣ ತಾರತಮ್ಯದ ಪರ್ಪಸ್ಸು ಅಚೀವ್ಮೆಂಟು ಅಪ್ರೋಚು ಒಂದಿದ್ದರೆ ಅವರೋಹಣ ತಾರತಮ್ಯದ ಅಪ್ರೋಚು ಪ್ರೊಸೀಜರು ಪರ್ಪಸ್ಸು ಇನ್ನೊಂದಾಗಿದೆ. ಸೊ ದೇ ಅಕಂಪ್ಲಿಷ್ ಟು ಡಿಫರೆಂಟ್ ಥಿಂಗ್ಸ್ ಬಟ್ ದ ಅಲ್ಟಿಮೇಟ್ ಗೋಲ್ ಆಫ್ ಬೋತ್ ದ ಥಿಂಗ್ಸ್ ಈಸ್ ಟು ನೋ ದ ಅಲ್ಟಿಮೇಟ್ ಮಹಿಮಾ ಆಫ್ ದಿ ಪರಮಾತ್ಮ. ಪರಮಾತ್ಮನ ಅಪಾರವಾದ ಮಹಿಮೆಯದ ಎರಡು ಮುಖಗಳನ್ನು ಎರಡು ತೋರಿಸಿಕೊಟ್ಟಿದೆ. ಎರಡು ದೇ ಶೋ ಟು ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ದ ಸೇಮ್ ಗ್ರೇಟ್ ಕ್ವಾಲಿಟಿ ಆಫ್ ದಿ ಪರಮಾತ್ಮ. ಚ್ಯವನ ಮಹರ್ಷಿ ಚ್ಯವನ ಮಹರ್ಷಿಯ ವೃತ್ತಾಂತ ಇಂದ್ರ ಇದು ಬರುತ್ತೆ. ಚ್ಯವನ ಮಹರ್ಷಿಯೇ ಒಂದು ಸಾರಿ ಇಂದ್ರ ವಜ್ರಾಯುಧವನ್ನು ಎತ್ತಿದಾಗ ಆ ವಜ್ರಾಯುಧನ್ನೇ ಹಾಗೆ ಇದ್ ನಿಂತಿಸ್ಬಿಡ್ತಾನೆ, ಈ ಸ್ತಂಭನ ಮಾಡಿಬಿಡ್ತಾನೆ. ಅಂತಹ ದೊಡ್ಡ ಋಷಿ ಚ್ಯವನ ಮಹರ್ಷಿ. ಅದೇ ವಿಧವಾಗಿ ಉಚತ್ಯರು, ಇದು ಇವರು ವೃತ್ತಾಂತಗಳು ಬರುತ್ತೆ ಆಕ್ಚುಲಿ. ಚ್ಯವನ ಮಹರ್ಷಿ ಉಚತ್ಯರ ವೃತ್ತಾಂತ ಭಾರತದಲ್ಲಿ ಬರುತ್ತೆ, ಭಾಗವತದಲ್ಲಿ ಕೂಡ ಅಲ್ಲಿ ರೆಫರೆನ್ಸ್ ಬರುತ್ತೆ ಅಂತ ಕಾಣುತ್ತೆ. ಸೊ ಎರಡು ಕಡೆನೂ ಬರುತ್ತೆ, ಭಾಗವತ ಭಾರತದಲ್ಲಿ ಎರಡು ಕಡೆನೂ ಋಷಿಗಳ ವೃತ್ತಾಂತ ವಿಸ್ತಾರವಾದ ವೃತ್ತಾಂತ ಬರುತ್ತೆ. ಹೌದು, ಚ್ಯವನ ಮಹರ್ಷಿಯ ಸುಕನ್ಯಾ ಮದುವೆ ಆಗ್ತಾಳೆ ಚ್ಯವನನ ಮಹರ್ಷಿಯನ್ನು. ಸೊ
ಪ್ರಶ್ನೆ ಏನಂದ್ರೆ, ಈಗ ಕೆಲವೊಬ್ರು ಪ್ರಾರಬ್ಧವಶಾತ್ ಮೇಷ ಯೋನಿಯಾಗಿ ಹುಟ್ಟಾರಂತೆ, ಮುಕ್ತ ಯೋಗ್ಯತೆ ಪ್ರಾರಬ್ಧವಶಾತ್ ಅವರು ಮೇಷ ಯೋನಿಯಲ್ಲಿ ಹುಟ್ಟಿದಾಗ ಸಪೋಸ್ ಇದು ಲೈಕ್ ಈಗ ಗೋವಂಶ ಭಕ್ಷಣೆ ಆತರ ಮಾಡಿದಾಗ ಅದು ಪರಮಾತ್ಮ ಹೇಳ್ಕೋದಿಲ್ವಾ? ಬಿಕಾಸ್ ದೇ ವರ್ ಆಲ್ರೆಡಿ ಬಾರ್ನ್ ಇನ್ ಮೇಷ ಯೋನಿ ಬಿಕಾಸ್ ಆಫ್ ದರ್ ಪ್ರಾರಬ್ಧ. ಸೊ ಪ್ರಾರಬ್ಧವಶಾತ್ ಯಾರು ಹಾಗಿನ ತಪ್ಪುಗಳು ಮಾಡಿದ್ರೆ ಅದನ್ನ ಪರಮಾತ್ಮ ಹೇಳ್ಕೋದಿಲ್ವಾ?
ಹೌದು ಎಣಿಸೋದಿಲ್ಲ. ಯಾಕೆ ಅಂತ ಹೇಳಿದರೆ ಅವರು ಮಾಡಿದ ಸಾಧನೆ ಪ್ರಾರಬ್ಧದಿಂದ ಬಂದಿರ್ತಾರೆ. ಸೊ ನಾವು ರೋಡ್ ಅಲ್ಲಿ ಡ್ರೈವ್ ಮಾಡುವಾಗ ಒಂದೊಂದು ಸಾರಿ ಕಾರು ತಪ್ಪಿ ಬಿಟ್ಟು ಬಗಲಿಗೆ ಬಿಟ್ಟೋಗುತ್ತೆ, ರೋಡ್ ಬಿಟ್ಟು ಹೊರಗೋಗುತ್ತೆ. ದೆನ್ ಭಗವಂತ ಮತ್ತು ರೋಡ್ ಮೇಲೆ ತಗೊಂಡು ಬರ್ತಾನೆ. ಯಾಕೆ ಕಾರ್ ಮತ್ತು ರೋಡ್ ನ ಬಂದು ಸೇರ್ತೀವೋ ಹಾಗೆ ನಾವು ಸ್ವಲ್ಪ ತಪ್ಪು ದಾರಿ ಹೋದಾಗ ಕೂಡ ಭಗವಂತ ಮತ್ತು ತಕೊಂಡು ಬಂದು ಈಗ ಅಜಮಿಳನ ಕಥೆ ಇತ್ಯಾದಿ ಕಥೆಗಳಲ್ಲಿ ಬಂದಂತೆ ತಪ್ಪು ಯಾವುದೇ ಕಾರಣ ಬೇರೆ ಬೇರೆ ಕಾರಣದಿಂದ ಬೇರೆ ಯೋನಿಗಳೇ ಬರಬಹುದು, ಇಲ್ಲ ಅದೇ ಯೋನಿನೆಯಲ್ಲೇ ಪಾಪ ಕರ್ಮಗಳು ಮಾಡಬಹುದು. ವೇರಿಯಸ್ ಪಾಸಿಬಿಲಿಟೀಸ್ ಆರ್ ದೇರ್. ಅದು ಭಗವಂತ ಅದಕ್ಕೆ ನಮ್ಗೆ ಹರಿಕಥಾಂಶದಲ್ಲಿ ಎಣಿಸುವುದಿಲ್ಲ ಅಂತ ಹೇಳಿ ಕರುಣಾಸಂಧಿ ಮುಂತಾದ ಕಡೆ ನಮ್ಗೆ ಮತ್ತೆ ಮತ್ತೆ ಅದನ್ನ ಹೇಳಿದ್ದಾರೆ. ಸೊ ನಾವು ಯಾವುದೇ ಒಂದು ಕಾರಣಗಳಿಂದ ತಪ್ಪು ಕೆಲಸ ಮಾಡಿದ್ರು ಕೂಡ ಭಗವಂತ ಅದನ್ನು ಕ್ಷಮ ಮಾಡ್ತಾನೆ ಅಂತ ಹೇಳಿ. ಯಾಕಂದ್ರೆ ನೇಹಾವಿಕ್ರಮ ನಾಶೋಸ್ತಿ ಪ್ರತ್ಯವಾಯುವನ ವಿದ್ಯತೆ ಅಂತ ಹೇಳಿದಂತೆ ಭಗವಂತನ ವಿಷಯದಲ್ಲಿ ವೈಷ್ಣವ ಭಕ್ತಿ ಮಾಡಿದಾಗ ಅದರಲ್ಲಿ ಮಾಡುವಂತಹ ಗುಣಗಳು ಯಾವುದೇ ಅದನ್ನು ಭಗವಂತ ನೋಡ್ತಾನೆ. ತಪ್ಪುಗಳು ಕೆಲವಾದಾಗ ಅದು ಪ್ರಾರಬ್ಧ ವಶದಿಂದ ಆಗುವ ತಪ್ಪುಗಳನ್ನು ಭಗವಂತ ಎಣಿಸುವುದಿಲ್ಲ, ಅದನ್ನು ಮುಂಚೆ ಹೊರಡಿಸ್ತಾನೆ ನಾವು ಮತ್ತು ಸರಿಯಾದ ದಾರಿಯಲ್ಲಿ ಬರುವಂತೆನೂ ಮಾಡ್ತಾನೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಅದೇ ಭರವಸೆಯನ್ನು ಕೊಟ್ಟಿದ್ದಾನೆ ಕೃಷ್ಣ.
ಪರಮಾತ್ಮ ಕರುಣೆ ಎಷ್ಟಿದೆ ಅಂತ ಇದು ತೋರಿಸ್ತದೆ. ನಾವು ಇಂಡಿಯನ್ ಹಿಸ್ಟ್ರಿ ಓದ್ತಾರ ಎಸ್ಪೆಷಲಿ ಟಿಪ್ಪು ಸುಲ್ತಾನ್ ಅವರೆಲ್ಲ ಅವಾಗ ಹಿಂದೂಗಳ ಮೇಲೆ ತುಂಬಾ ಇದು ಮಾಡಿದ್ರು, ಅವರು ಅತ್ಯಾಚಾರ ಮಾಡಿದ್ರು, ಈ ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡ್ಲಿಕ್ಕೆ ಹೋಗಿ ಅದೇ ಬಲವಂತವಾಗಿ ಗೋಮಾಂಸ ಭಕ್ಷಣೆ ಮಾಡಿಸೋದು ಆ ತರದೆಲ್ಲ ತುಂಬಾ ನ್ಯಾಯ ಮಾಡಿದ್ರು ಅವರು ಅವಾಗ ಹಿಂದೂಗಳ ಮೇಲೆ. ಸೊ ಆತರ
ಹೌದು ಎಣಿಸೋದಿಲ್ಲ ಅಂದ್ರೆ ಅಷ್ಟೇ ಅಲ್ಲದೆ ಅದಕ್ಕೆ ಯಾವ್ದೋ ಒಂದು ಮಾರ್ಗವನ್ನು ದೇವರು ತೋರಿಸ್ತಾನೆ ಅವರಲ್ಲಿ, ಅವರ ಕೈಲಿ ಬೆಳೆದಾಗಿರುವುದು ಯಾವ ಸಮಯದಲ್ಲಿ ಇಲ್ಲದೆ ಇರುವಂತ ಮಾಡುವುದು ಏನೋ ಒಂದು ಮಾಡ್ತಾನೆ ದೇವರು. ಸೊ ದೇವರ ಅನುಗ್ರಹ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಅದಾದ್ಮೇಲೆ ಅದೇ ವಿರಾಟ್ ರೂಪದ ವರ್ಣನೆ ಇದು ನಮ್ಗೆ ಭಾಗವತದಲ್ಲಿ ಬರುವಂತಹ ಸಮಾಚಾರ. ವಿರಾಟ್ ರೂಪದ ವರ್ಣನೆ ಬರುತ್ತೆ ಅಲ್ಲಿ. ಅದನ್ನು ವಾದರಾಜ ಸ್ವಾಮಿಗಳವರು ವಿರಾಟ್ ರೂಪ ಧ್ಯಾನ ಅಂತ ಹೇಳಿ ಅವರೊಂದು ಹಾಡಿನ ರೂಪದಲ್ಲಿ ಮಾಡಿದ್ದಾರೆ ಆಕ್ಚುಲ್ ಆಗಿ. ಸೊ ಅಲ್ಲಿ ಈ ಸಮರೈಸ್ ಅಲ್ಲಿ ನಮ್ಗೆ ಭಾಗವತದಲ್ಲಿ ಬರುವಂತಹ ವಿಷಯವನ್ನೇ ಸಮರೈಸ್ ಮಾಡಿ ಅಲ್ಲಿ ಹೇಳಿದ್ದಾರೆ. ಸೊ ಸರಳವಾದ ಕನ್ನಡದಲ್ಲಿ ಅಲ್ಲಿ ಹೇಳಿದ್ದಾರೆ. ಅದನ್ನು ಏನ್ ಹೇಳಿದ್ದಾರೆ ಈ ಲೋಕಗಳ ಬಗ್ಗೆ, ಭಗವಂತ ಆ ರೂಪದಲ್ಲಿ ಆ ಲೋಕಗಳು ಹೇಗಿದೆ ಅಂತ ಪ್ರಶ್ನೆ ಬಂತು. ಅದೆಲ್ಲ ಇಲ್ಲಿ ಹೇಳಿದ್ದಾರೆ. ಪಾದ ಮೂಲದಲ್ಲಿ ಪಾತಾಳ ಲೋಕ ಹುಟ್ಟಿತು, ಪಾದ ಅಗ್ರದಲ್ಲಿ ಮಾತಳ ಹುಟ್ಟಿತು, ರಸಾತಳ ಹುಟ್ಟಿತು, ಪಾದ ದ್ವಯಗಳಿಂದ ತಳಾತಲ ಹರಿಯ ಜಂಘೆಯಿಂದ ಹುಟ್ಟಿತು, ಸುತಲವು ಹುಟ್ಟಿತು ಹರಿಯ ದಾನು ದ್ವಯಗಳಿಂದ ತೊಡೆಗಳಿಂದ ಹುಟ್ಟಿದಾವು ಅತಲ ವಿತಲವು, ರೂಪ ನಿಮ್ಮ ಜಗ್ನದಿಂದ ಮಹಿತಲ ಹುಟ್ಟಿತು, ನಾಭಿಯಿಂದ ನಭಸ್ಥಲ ಮುಂದೆ ಹುಟ್ಟಿತು, ಹರಿಯ ವಕ್ಷ ಸ್ಥಳದಿಂದ ಜ್ಯೋತಿರ್ಲೋಕ ಹುಟ್ಟಿತು, ಕಂಠದಿಂದ ಹುಟ್ಟಿತು ಮಹರ್ಲೋಕವು, ಹರಿಯ ವದನದಿಂದಲೀ ಧನು ಲೋಕ ಹುಟ್ಟಿತು, ತಲಟದಿಂದ ಹುಟ್ಟಿತು ತಪೋಲೋಕವು, ಸತ್ಯಲೋಕ ಹರಿಯ ಶಿರಸ್ಸಿಂದ ಹುಟ್ಟಿತು ಅಂತ ಹೇಳಿ ಈ ಎಲ್ಲ ಲೋಕಗಳ ವರ್ಣನೆಯನ್ನು ಹೇಳ್ತಾ ಅಲ್ಲಿ ಹೇಳಿದ್ದಾರೆ. ಪಾದ ಮೂಲದಲ್ಲಿ ಅಂದ್ರೆ ಭಗವಂತನ ಪಾದ ಮೂಲದಲ್ಲಿಂದ ಹುಟ್ಟಿತು ಪಾತಾಳಲೋಕ, ಪಾತಾಳಲೋಕ ಹುಟ್ಟಿತು, ಪಾದದ ಅಗ್ರದಲ್ಲಿ ಮಹಾತಳಲೋಕ ಹುಟ್ಟಿತು, ರಸಾತಳ ಹುಟ್ಟಿತು ಪಾದದ್ವಯಗಳಿಂದ, ತಲಾತಳ ಹರಿಯ ಜಂಘೆಯಿಂದ, ಜಂಘೆ ಅಂತ ಹೇಳಿದ್ರೆ ಆ ಪಾದಗಳಿಂದ ಮೊನಕಾಳುವಾಗಿರುವಂತಹ ಜಂಘೆ, ಜಂಘೆಯಿಂದ ಹುಟ್ಟಿತು, ಸುತಲವು ಹುಟ್ಟಿತು ಹರಿಯ ಜಾನು ದ್ವಯಗಳಿಂದ, ಸುತಲಲೋಕ ಹರಿಯ ಜಾನು ದ್ವಯ ಅಂದ್ರೆ ಎರಡು ಮೀಸ್ ಜಾನು ಮೊನಕಾಳುಗಳು ಅಲ್ಲಿಂದ ಸುತಲಲೋಕ ಹುಟ್ಟಿತು ಅಂತ ಹೇಳಿ, ಅದಾದ ಮೇಲೆ ತೊಡೆಗಳಿಂದ ಹುಟ್ಟಿದಾವು ಅತಲ ವಿತಲವು. ಸೊ ಎರಡು ತೊಡೆಗಳಿಂದ ಅತಲ ವಿತಲ ಲೋಕಗಳು ಎರಡು ಎರಡು ತೊಡೆಗಳಿಂದ ಹುಟ್ಟಿತು ಅಂತ ಹೇಳ್ತಾರೆ. ಅದಾದ್ಮೇಲೆ ಭೂಪ ನಿಮ್ಮ ಜಗ್ನದಿಂದ ಮಹಿತಲ ಹುಟ್ಟಿತು ಅಂತ ಹೇಳಿ, ಎಲ್ಲವನ್ನೂ ಪಾಲಿಸುವವನು ಭಗವಂತ, ಅವನ ಜಗ್ನದಿಂದ ಅಂತ ಹೇಳಿದ್ರೆ ಅಜಂಗಸ್ಥಲ ಯಾವುದಿದೆ ಅಲ್ಲಿಂದ ಮಹಿತಲ ಹುಟ್ಟಿದೆ ಅಂತೇಳಿ, ಅದಾದ ಮೇಲೆ ನಾಭಿಯಿಂದ ನಭಸ್ಥಲ ಒಂದೇ ಹುಟ್ಟಿತು ಅಂತೇಳಿ. ಸೊ ಭೂಮಿ ಅದನ್ನು ಭೂವರ್ಲೋಕ, ಭೂಲೋಕ ಭೂವರ್ಲೋಕ ಅಂತೇಳಿ. ಸೊ ಈ ನಾಭಿಯಿಂದ ನಭಸ್ಥಲ ಭೂವರ್ಲೋಕ ಅನ್ನುವುದು ಅಂತರಿಕ್ಷ ಅದು ಹುಟ್ಟಿತು ಅಂತ ಹೇಳ್ತಾರೆ. ಅದಾದ ಮೇಲೆ ಹರಿಯ ವಕ್ಷಸ್ಥಳದಿಂದ ಜ್ಯೋತಿರ್ಲೋಕ ಹುಟ್ಟಿತು ಅಂತೇಳಿ, ಇದು ಸ್ವರ್ಗಲೋಕವು ಜ್ಯೋತಿರ್ಲೋಕ ಅದು ಹರಿಯ ವಕ್ಷಸ್ಥಳದಿಂದ ಹುಟ್ಟಿತು ಅಂತೇಳಿ, ಕಂಠದಿಂದ ಹುಟ್ಟಿತು ಮಹರ್ಲೋಕವು ಅಂತೇಳಿ, ಮಹಾಲೋಕ ಅದು ಕಂಠದಿಂದ ಹುಟ್ಟಿತು ಅಂತೇಳಿ, ಹರಿಯ ವದನದಿಂದಲೇ ಜನೋಲೋಕ ಹುಟ್ಟಿತು ಅಂತೇಳಿ, ಜನಲೋಕ ಹರಿಯ ಮುಖದಿಂದ ವದನದಿಂದ ಅದು ಹುಟ್ಟಿತು ಅಂತ ಹೇಳಿ, ಅದಾದ ಮೇಲೆ ಲಲಾಟದಿಂದ ಹುಟ್ಟಿತು ತಪೋಲೋಕವು. ಸೊ ತಪೋಲೋಕ ಲಲಾಟ ಸ್ಥಳದಿಂದ ಭಗವಂತನ ಫಾಲಭಾಗ ಅಲ್ಲಿಂದ ಹುಟ್ಟಿತು ಅಂತೇಳಿ. ಅದಾದ ಮೇಲೆ ಸತ್ಯಲೋಕ ಹರಿಯ ಶಿರಸ್ಸಿಂದ ಹುಟ್ಟಿತು ಅಂತೇಳಿ ಸತ್ಯಲೋಕ ಕೊನೆಯದು ಆ 14 ಲೋಕ ಅದು ಹರಿಯ ಶಿರಸ್ಸಿನಿಂದ ಹುಟ್ಟಿತು ಅಂತೇಳಿ ಅಲ್ಲಿ ವರ್ಣನ ಮಾಡಿರ್ತಾರೆ. ಸೊ ಅದನ್ನು ಸಂಕ್ಷೇಪವಾಗಿ ಗೊತ್ತು ಹೇಳಿದ್ದೀನಿ. ಇದು ವಿರಾಟ್ ರೂಪದ ವರ್ಣನೆ ಅಂತ ಹೇಳಿ ವಾದರಾಜಸ್ವಾಮಿಗಳು ಮಾಡಿದಂತಹದ್ದು. ಅದು ವಿರಾಟ್ ರೂಪ ಧ್ಯಾನ ಅಂತ ಹೇಳಿ ಅದು ಪದ್ಮನಾಭನ ಪಾದ ಪದ್ಮಗಳಿಗೆ ನಮೋ ಎಂಬೆ, ವಿದ್ಯಾಬುದ್ಧಿ ಕೊಡುವ ಹರಿಯ ಪಾದ ಪದ್ಮಕ್ಕೆ ರಘುವೆ, ಬ್ರಹ್ಮವಾಯು ಸರಸ್ವತಿ ಭಾರತಿ ಉಮಾಪತಿ ಗರುಡಶೇಷಾದಿಗಳಿಗೆ ನಮೋ ಎಂಬೆನು ಅಂತ ಹೇಳಿ ಶುರು ಆಗತ್ತೆ. ಶುರು ಆಗಿಬಿಟ್ಟು ಅದು ಎಲ್ಲ ಅಲ್ಲಿ ಹೇಳಿ ಪ್ರಶ್ನ ವಚನ ಕೇಳಿ ಶುಕನು ಬಹಳ ಸಂತೋಷ. ಅಲ್ಲಿ ಶುಕ ಕೇಳ್ತಾನೆ, ಶುಕಾಚಾರ್ಯನ ಪ್ರಶ್ನೆ ಕೇಳ್ತಾನೆ ಪರೀಕ್ಷಿತ್ತು, ಅದಕ್ಕೆ ಉತ್ತರವನ್ನು ಕೊಡ್ತಾ ಹೇಳುವಂತಹ ಅನುರೂಪ ಪರಮಾತ್ಮನ ಗುಣಗಳ ನಡೆದಿದೆ ಗೃಹಸ್ಥ ಕರ್ಮಗಳಿಗೆ ಗೃಹಸ್ಥರಿಗೆ ಅಂತೇಳಿ ಅಲ್ಲಿ ಹೇಳ್ತಾ ಬಂದು ಎಲ್ಲ ಈ ವಿರಾಟ್ ರೂಪದ ಧ್ಯಾನ ಹೇಗೆ ಭಗವಂತನ ವಿರಾಟ್ ರೂಪವನ್ನು ಧ್ಯಾನ ಮಾಡುವುದು ಹೇಗೆ ಅನ್ನೋದನ್ನು ಬಹಳ ಸುಂದರವಾಗಿ ಪದ್ಯ ರೂಪದಲ್ಲಿ, ಕನ್ನಡ ಪದ್ಯ ರೂಪದಲ್ಲಿ ವಾದರಾಸ್ವಾಮಿಗಳು ಮಾಡಿದ್ದಾರೆ. ಸೊ ಕೊನೆಯಾಗಿ ಅವ್ರು ಹೇಳ್ತಾ ವಿರಾಟ ಮೂರ್ತಿ ಧ್ಯಾನವನ್ನು ಹೇಳಿ ಕೇಳಿದವರಿಗೆ ಸಾಯುಜ್ಯ ಪದವನ್ನು ನೀವ ಹಯವದನನು ಅಂತ ಹೇಳಿ ಕೊನೆಗೆ ಎಂಡ್ ಮಾಡ್ತಾರೆ. ಸೊ ಇದು ವಿರಾಟ ಮೂರ್ತಿ ಧ್ಯಾನ ಅನ್ನೋದು ಅವರು ರಚನೆ ಮಾಡಿದಂತಹ ಒಂದು ಚಿಕ್ಕ ಕೃತಿ. ಅದು ಹೇಗ್ ಮಾಡಿದ್ರು? ಇದು ಪಾದಮೂಲದಿಂದ ಮಾಡೋದು ಈ, ಯಾಕಂದ್ರೆ ನಾವು ಧ್ಯಾನಗಳ ಶ್ಲೋಕಗಳು ಎಲ್ಲಾ ಕಡೆನೂ ಹಾಗೆ ಪಾದದಿಂದ ಶಿರಸ್ಸಿಗೆ ಹೋಗತ್ತಾದ ಕಾರಣದಿಂದ ಧ್ಯಾನ ಚಿಂತನೆ ಮಾಡುವಾಗ ನಮಗೆ ಪಾದಗಳಿಂದ ಮಾಡ್ತಾ ಹೋಗೋದು ಸುಲಭವಾಗತ್ತೆ. ಸೊ ಈ ಹಾಡಿನಲ್ಲಿ ಹಾಗೆ ಹೇಳಿದ್ದಾರೆ, ಆದ ಕಾರಣದಿಂದ ದಟ್ ವಿಲ್ ಬಿಕಮ್ ಈಸಿಯರ್ ಅಷ್ಟೇ. ಸೊ ಬಟ್ ಬೇರೆ ಮೇಲಿನಿಂದ ಕೆಳಗೆ ಮಾಡಬಾರದು ಅಂತ ಏನಿಲ್ಲ. ಸೊ ಮೇಲಿನಿಂದ ಕೆಳಗೆ ಮಾಡ್ತಾ ಇದ್ರು ಅದು ಒಂದು ವಿಧವಾದ ಚಿಂತನೆ ಅಷ್ಟೆ. ಸೊ ದೇರ್ ಇಸ್ ಇದನ್ನು ಬಹಳ ಕಡೆ ಹೇಳಿದ್ದಾರೆ ಅಂತ ಹೇಳೋದು, ಇದು ಸುಲಭವಾಗಿದೆ, ಇದು ಸರಳ ಅಂತ ಕಾರಣದಿಂದ ಇದನ್ನು ರೆಕಮೆಂಡ್ ಮಾಡಿದ್ದಾರೆ. ಸೊ ದಟ್ ಡಸ್ ನಾಟ್ ಮೀನ್ ದೇವರನ್ನು, ಯಾಕಂದ್ರೆ ದೇವರ ಧ್ಯಾನ ಚಿಂತನೆ ಅಲ್ಲಿ ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ ನಾವು ಖಂಡ ಸ್ಮರಣೆ ಅಖಂಡ ಸ್ಮರಣೆ ನಾನಾ ವಿಧವಾದ ಸ್ಮರಣೆಗಳನ್ನು ಮಾಡ್ತಾರೆ. ಒಂದೇ ಸಾರಿ ದೇವರ ಎಲ್ಲ ರೂಪವನ್ನು ನೋಡ್ಲಿಕ್ಕಾಗೋದಿಲ್ಲ, ಒಂದೊಂದು ಅವಯವನ್ನು, ಕೆಲವು ಜನ ಒಂದೇ ಅವಯವನ್ನು ಚಿಂತನೆ ಹಾಗೆ ಮಾಡಿ ಅದೇ ಮಾಡಿ ಅದು ಆಡಿ ಸ್ಥಿರವಾದ ಮೇಲೆ ಇನ್ನೊಂದು ಅವಯಕ್ಕೆ ಹೋಗೋದು ಮಾಡಬಹುದು. ಸೊ ಒಬ್ಬರು ಅವರವರಿಗೆ ಯಾವುದು ಮನಸ್ಸಿಗೆ ತಟ್ಟತ್ತೋ ಅದನ್ನು ಮಾಡೋದು. ಸೊ ಇದರಲ್ಲಿ ದೋಷಗಳು ಇಲ್ಲ, ಯಾಕಂದ್ರೆ ಭಗವಂತನ ಚಿಂತನೆ ಮಾಡಿದ್ರೆ ಯಾವುದು ದೋಷ ಆಗೋದಿಲ್ಲ. ಸೊ ಆ ಕಾರಣದಿಂದ ಈ ಧ್ಯಾನದಲ್ಲಿ ಹೇಗೆ ಬೇಕಾದ್ರೂ ಮಾಡ್ಬೋದು, ಬಟ್ ಇದು ಈಸಿ ಆಗಿರತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಇಲ್ಲ, ಪಾದ ಮೂಲದಲ್ಲಿ ಪಾತಾಳ ಲೋಕ. ಸೊ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಏಳಾಗತ್ತೆ. ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಏಳಾಗತ್ತೆ. ಪಾತಾಳವೂ ಒಂದು. ಸೊ ಪಾತಾಳ ಮಹಾತಳ ರಸಾತಳ ತಳಾತಳ ಅದಾದ ಮೇಲೆ ಸುತಲ ಅತಲ ವಿತಲ ಏಳಾಯ್ತು.
ನಾನು ತಿಳ್ಕೊಂಡಿದ್ದೆ ಬೆಳಗ್ಗೆ ಹೊತ್ತು ಮೇಲಿಂದ ಕೆಳಗೆ, ಸಾಯಂಕಾಲದ ಹೊತ್ತು ನಾವೇನಾದ್ರು ಚಿಂತನೆ ಮಾಡ್ಬೇಕಾದ್ರೆ ಲಯ ತರ ಕೆಳಗಡೆಯಿಂದ ಮೇಲೆ ಅಂತ.
ಅದು ಇಂಪೋಸಿಷನ್ ಇಲ್ಲ. ಯಾಕೆ ಅಂತ ಹೇಳಿದರೆ, ನಮಗೆ ಸೃಷ್ಟಿಕ್ರಮ ಸ್ಥಿತಿಕ್ರಮ ಲಯಕ್ರಮ ಅಂತ ಇವೆಲ್ಲ ಹೇಳಿದ್ದು ಕೂಡ ಇದನ್ನು ಈ ಸಮಯದಲ್ಲಿ ಈ ಕ್ರಮನೇ ಮಾಡಬೇಕು ಅನ್ನೋದು ಇದಮಿತ್ತಮ ಅಂತ ಎಲ್ಲಿ ಹಾಕಲಿಲ್ಲ. ಅದು ಯಾವುದ ಕಡೆ ಬಂದ್ರು ಕೂಡ ಅದನ್ನು ಇದು ಈ ಕಾಲದಲ್ಲಿ ಮಾಡೋದು ಶ್ರೇಷ್ಠ ಉತ್ತಮ ಅಂತ ಹೇಳಿ. ಸೊ ಇದು ಇದು ಶ್ರೇಷ್ಠ ಅಂತ ಹೇಳಿದರೆ ಇನ್ನೊಂದು ನಿಷಿದ್ಧ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವಾಗಲೂ ಇವನ್ ಶ್ರೇಷ್ಠತ್ವವನ್ನು ಹೇಳಿದಾಗ ಕೂಡ ಒಂದು ಶ್ರೇಷ್ಠವಾದದ್ದು ಅಂತ ಹೇಳಿದರೆ ಇನ್ನೊಂದು ನಿಷಿದ್ಧ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಮನಸ್ಸಿಗೆ ಹಿತವಾಗಿರಬಹುದು. ಸೊ ಆವಾಗ ಇನ್ನೊಂದನ್ನು ಮಾಡಬಹುದು. ಸೊ ಇದು ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಅಂತ ಯಾರಾದರೂ ಒಟ್ಟುಕೊಂಡಿದ್ದೆ ಒಂದು ಸಿಸ್ಟಮ್, ಆ ಸಿಸ್ಟಮ್ ಪ್ರಕಾರ ಮಾಡಬಹುದು. ಬಟ್ ಬೇರೆ ವಿಧವಾಗಿ ಮಾಡಬಾರದು ಅಂತ ಇಲ್ಲ. ಯಾಕಂತ ಹೇಳಿದರೆ ಭಗವಂತನ ಧ್ಯಾನ ಅಷ್ಟೇ, ಧ್ಯಾನದಲ್ಲಿ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ನಿಲ್ಲಿಸ್ಕೊಳ್ಳೋದು. ದ ಪರ್ಪಸ್ ಆಫ್ ದಟ್ ಈಸ್ ಧ್ಯಾನ. ಧ್ಯಾನದ ಪರ್ಪಸ್ಸೇ ದೇವರನ್ನು ಮನಸ್ಸಿನಲ್ಲಿ ನಿಲ್ಲಿಸ್ಕೋಬೇಕು, ದೇವರ ಒಂದವೆಯನ್ನು. ಕೆಲವು ಜನ ಪಾದವನ್ನೇ ಧ್ಯಾನ ಮಾಡ್ತಾ, ಪಾದ ಧ್ಯಾನ, ಪಾದ ಧ್ಯಾನ, ಪಾದ ಧ್ಯಾನ, ಕೇವಲ ಪಾದವನ್ನೇ ಧ್ಯಾನ ಮಾಡ್ತಾ ಇರಬಹುದು. ಅದು ಅವರಿಗೆ ಮನಸ್ಸಿಗೆ ಒಂದು ಆನಂದ ಕೊಟ್ಟರೆ ಆಯ್ತು, ಪಾದಗಳನ್ನೇ ಚಿಂತನೆ ಮಾಡುವುದು. ಖಂಡಿತ ಹೇಳ್ಬೋದು, ಖಂಡಿತ ಹೇಳ್ಬೋದು. ಯಾಕಂದ್ರೆ ಭಗವಂತನ ಧ್ಯಾನಕ್ಕೆ ಈ ತರಾನೇ ಮಾಡ್ಬೇಕಂತ ಹೇಳಿ ಇಲ್ಲ. ಇದು ಎಲ್ಲಿ ಎಲ್ಲಿ ಕೊಟ್ಟಿದ್ದಾರೋ ಅದನ್ನು, ಅದು ದಟ್ ಇಸ್ ಒನ್ ಪ್ರೊಸೀಜರ್ ಅಂತ ಅಷ್ಟೇ ಹೊರತು, ಯಾಕಂದರೆ ಆ ಪ್ರೊಸೀಜರ್ ಕೊಟ್ಟಾಗ ಇನ್ನೊಂದು ಪ್ರೊಸೀಜರ್ ಮಾಡುವ ಕಳಗಿಂದ ಮೇಲೆದ್ದು ಕೊಟ್ಟಿದಾಗ ಮೇಲಿಂದ ಕಳಗೆ ಮಾಡಬಾರದು ಅಂತ ಒಂದು ನಿಷಿದ್ಧ ವಾಕ್ಯ ಇದ್ದಿದ್ದರೆ ದೆನ್ ಮೇಲಿಂದ ಕಳಗೆ ಮಾಡಬಾರದು. ಬಟ್ ಎಲ್ಲಿ ಅಂತಹ ನಿಷಿದ್ಧ ವಾಕ್ಯ ಇಲ್ಲವೇ ಇಲ್ಲ. ಸರ್, ನಾವು ಮತ್ತು ನೆಕ್ಸ್ಟ್ ನಾಳೆ ಭಗವದ್ಗೀತೆ ನೋಡೋಣ. ನಮಸ್ಕಾರ.